ಶಿಷ್ಯಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾರಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮದ್ಭಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋ ಧತ್ತೇ ಜಡತಾಂ ನ ಭಂಗಮಯತೆ ನಿಚಸ್ಥಲಂ ನೇಹತೆ ಸ್ಖಾಲಿತ್ಯಂ ನ ಚ ಯಾತಿ ನೈತಿ ಕೃಶತಾಂ ಕ್ಷೋಭಂ ಕ್ವಚಿನ್ನಾಂಚತೆ ಮಾನಂ ನೋಜ್ಜತಿ ನೋ ಜಹಾತಿ ಚ ಪದಂ ವ್ಯರ್ಥಂ ನ ಕೋಕೂಯತೆ ಕಲ್ಯೇಯಂ ಜಯತೀರ್ಥ ಕೋವಿದ ವಚಃ ಕಲ್ಲೋಲಿನೀ ಸೇವ್ಯತಾಂ. ಪರಮ ಪವಿತ್ರವಾದಂತಹ ಶ್ರೀತೀರ್ಥರ ಪುಣ್ಯ ದಿವಸ ಇವತ್ತು. ಇಡೀ ನಮ್ಮ ಮಾಧ್ವ ಪರಂಪರೆ ಅತ್ಯಂತ ಹೆಮ್ಮೆಯಿಂದ ಟೀಕಾಕೃತ್ಪಾದರು ಅಂತ ಹೇಳಿ ಸ್ಮರಣೆ ಮಾಡ್ತಕ್ಕಂಥ ಮಹಾನುಭಾವರು ಶ್ರೀ ಜಯತೀರ್ಥರು. ಅವರ ಹೆಸರೇ ಪಾವನವಾದದ್ದು. ಇಡೀ ನಮ್ಮ ಪರಂಪರೆಯಲ್ಲಿ ಶ್ರೀಮದ್ ಆಚಾರ್ಯರ ಅನಂತರ ತಪ್ಪದೇ ಸ್ತೋತ್ರ ಮಾಡೇ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ಅದು ಜಯತೀರ್ಥರನ್ನು. ಎಂಥೆಂಥವರು ವ್ಯಾಸರಾಜರು, ಅವರ ಹೆಸರು ಕೇಳಿದರೆ ಸಾಕು, ಈಸುಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ ಕೊಂಡಾಡ್ತಾರೆ ಪುರಂದರದಾಸರು. ಅವ್ರು ಹೇಳ್ತಾರೆ ಜಯತೀರ್ಥರು ಎಂಥ ಮಹಾನುಭಾವರು. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ವಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅವರ ಮಾತು ಎಂಥದ್ದು ಅಂತ ಭಾತಿಶ್ರೀ ಜಯತೀರ್ಥವಾಕ್. ಜಯತೀರ್ಥವಾಕ್ ಅಂದರೆ ಹೊಳಿತಾ ಇದೆ, ಅಷ್ಟು ಶೋಭಾಯಮಾನವಾಗಿದೆ. ಚಿತ್ರ ವಿಚಿತ್ರವಾದ ಪದಗಳು, ಗಂಭೀರವಾದ ವಾಕ್ಯಗಳು, ಅದರ ಜೊತೆಗೆ ಗುರುಭಾವಂ ವ್ಯಂಜಯಂತಿ ಎಲ್ಲ ಇರುತ್ತೆ. ಯಾರೋ ವಿಷಯ ಹೇಳಿದ್ರೆ ಪ್ರಯೋಜನ ಇಲ್ಲ, ಗುರುಭಾವಂ ವ್ಯಂಜಯಂತಿ. ಗುರುಗಳು ಏನು ಹೇಳಿದ್ದಾರೋ ಅದನ್ನೇ ಹೇಳೋದು, ಅದು ಜಯತೀರ್ಥರ ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನ ಕೌಶಲ. ಇಡೀ ಪರಂಪರೆಯಲ್ಲಿ ಯಾವುದೇ ಮತದಲ್ಲೂ ಕೂಡ ತಮ್ಮ ಮೂಲ ಭಾಷ್ಯಕಾರರಿಗೆ ಒಬ್ಬ ಟೀಕಾಕಾರರು ಅಂತಾಗಲಿಲ್ಲ, ಅನೇಕರಾದರು. ಸಂಖ್ಯೆ ಅಲ್ಲ, ಅವರ ವ್ಯಕ್ತಿ, ಅವರ ದೃಷ್ಟಿಕೋನನೇ ಬೇರೆ ಆಗೋಯ್ತು. ಭಾಷ್ಯಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರಲ್ಲೇ ಜಗಳ, ನಮ್ಮಲ್ಲಿ ಆ ಭಾವನೆ ಬರಲೇ ಇಲ್ಲ. ಹೆಸರು ಅದ್ವೈತ, ಅದ್ವೈತದಲ್ಲಿ ಮೂರು ಭಾಗ ಅಂದರೆ ವ್ಯಾಖ್ಯಾನಕ್ಕೆ ಮೂರು ಭಾಗ ಅಂತ ತಿಳ್ಕೊಂಡ್ರೆ ಹೇಗಿರ್ಬೋದು? ಹೆಸರು ಅದ್ವೈತ, ವ್ಯಾಖ್ಯಾನದಲ್ಲಿ ದ್ವೈತ. ನಮ್ಮದು ಹೆಸರು ದ್ವೈತ, ವ್ಯಾಖ್ಯಾನದಲ್ಲಿ ಅದ್ವೈತ. ಏನು ಹಾಗೆಂದರೆ ಭೇದನೇ ಇಲ್ಲ ಅಂತ ಅರ್ಥ. ಎಲ್ಲ ಆಚಾರ ಹೇಳಿದ್ದೇನೆ ಜಯತೀರ್ಥರು, ಜಯತೀರ್ಥ ಹೇಳಿದ್ದೇನೆ ವ್ಯಾಸರಾಜರು, ಅವರು ಹೇಳಿದ್ದೇನೆ ವಾದಿರಾಜರು, ಅವರು ಹೇಳಿದ್ದೇ ರಘುತ್ತವರು, ಹೇಳಿದ್ದೇ ರಾಯರು, ವ್ಯಾಸಾಹಿತ್ಯ ಹೇಳಿದ್ದೇ ದಾಸಾಹಿತ್ಯ, ಮತ್ತೆ ಎಲ್ಲೂ ವ್ಯತ್ಯಾಸ ಇಲ್ಲ. ವಿಷಯದಲ್ಲಿ ಅದ್ವೈತ ಇರಬೇಕೇ ಹೊರತು ಅದರಲ್ಲಿ ಅದ್ವೈತ ಇರಬಾರ್ದು, ವಿರೋಧಕ್ಕೆ ಅವಕಾಶ ಇರಬಾರ್ದು. ಅದು ಶ್ರೇಷ್ಠವಾದ ಮತ ನಮ್ಮ ಮತ. ಅಂತಹ ಮತವನ್ನು ಹೇಗೆ ತಿಳಿಬೇಕು, ಹೇಗೆ ವಿವರಿಸಬೇಕು, ಆಚಾರ ಮಾತುಗಳನ್ನು ಹೇಗೆ ನೋಡಬೇಕು ಅಂತ ತಿಳಿಸಿಕೊಟ್ಟಂಥ ಹಿರಿಮೆ ನಮ್ಮ ಟೀಕಾಕಾರರದು. ಅದರಲ್ಲೂ ಕೂಡ ಜಯತೀರ್ಥರು ಅಂತ ಹೇಳಿದರೆ ಸರ್ವಮಾನ್ಯ ಟೀಕಾಕಾರ. ಅವರು ಇವರು ಯಾವ ಪಂಥನೂ ಅವರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನುಭಾವರು ಜಯತೀರ್ಥರು. ಅವರ ಜೀವನ ಅತ್ಯದ್ಭುತವಾದದ್ದು. ಕೇವಲ 50 ವರ್ಷಗಳ ಜೀವನ, ಹೆಚ್ಚಿಲ್ಲ ಅವರಿದ್ದಿದ್ದ 50 ವರ್ಷಗಳು. 20 ವರ್ಷಗಳ ಕಾಲ ಅವರು ತೀರಾ ಸಾಮಾನ್ಯರಂತೆ ಇದ್ದವರು, ಶಸ್ತ್ರಾಸ್ತ್ರ ಕೋವಿದರಾಗಿ ಬದುಕಿದವರು. ಆಮೇಲೆ 30 ವರ್ಷಗಳ ಕಾಲ ಅವರ ಒಂದು ಶಾಸ್ತ್ರ ಪ್ರಪಂಚದ ಜೀವನ, ಅದರಲ್ಲಿ 5 ವರ್ಷಗಳ ಕಾಲ ಅಧ್ಯಯನ, ಅಕ್ಷೋಭತೀರ್ಥರದ ಅಧ್ಯಯನ. ಕಿಂಪಶು ಪೂರ್ವದೇಹೆ ಅಂತ ಕೇಳಿದರು, ತಕ್ಷಣ ಎಲ್ಲ ಜ್ಞಾಪಕ ಬಂತು ಅವರಿಗೆ. ಆಚಾರ ಮುಂದೆ ಕೂತಿದ್ದು, ಎತ್ತಾಗಿದ್ದು, ಅವರ ಸರ್ವಮೂಲಗಳನ್ನು ಪಾಠ ಕೇಳಿದ ಎಲ್ಲ ಜ್ಞಾಪಕ ಆಯಿತು. ಆಚಾರ ಒಂದು ಮಾತು ಹೇಳಿದರು, ವ್ಯಾಖ್ಯಾಸ್ಯ ತೇಷ ಗೋರಾಟ್, ನಮ್ಮ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ ಈ ಎತ್ತು ಬರೆಯುತ್ತೆ ಅಂತ ಹೇಳಿದರು. ಅದೇ ಕೆಲಸ ಎಲ್ಲ ಜ್ಞಾಪಕ ಆಯಿತು ಅವರಿಗೆ. ಅನಂತರ ಅಕ್ಷೋಭತೀರ್ಥರ ಮುಂದೆ ಕೂತು ಮತ್ತು 5 ವರ್ಷಗಳ ಕಾಲ ಶಾಸ್ತ್ರವನ್ನು ಓದ್ತಾರೆ. 5 ವರ್ಷಗಳ ಕಾಲ ಇವತ್ತು 12-13 ವರ್ಷ 20 ವರ್ಷ ಎಷ್ಟು ವರ್ಷ ಓದಿದ್ರು ಕೂಡ ಶಾಸ್ತ್ರ ಕರಗತವಾಗ ಸಾಧ್ಯತೆ ಇಲ್ಲ. ಆದರೆ ಅವರ ಪೂರ್ವಜನ್ಮದ ಸಂಸ್ಕಾರ ಇತ್ತಲ್ಲ, ಆಚಾರ್ಯ ಮುಂದೆ ಕೂತು ಕೇಳಿದ್ದರ ಪ್ರಭಾವ, ಅಕ್ಷೋಭತೀರ್ಥರು ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಅವರಿಂದ ಕೇಳಿತ್ತು. ನಮ್ಮ ಶಾಸ್ತ್ರದ ವೈಶಿಷ್ಟ್ಯ ಅಂದರೆ ಎಷ್ಟು ಬಾರಿ ಕೇಳಿದರೂ ಪುಣ್ಯ ಜಾಸ್ತಿ. ಅದಕ್ಕೆ ಗಂಗಾ ಸ್ನಾನ ಎಷ್ಟು ಮುಳುಗು ಹಾಕಿದರೂ ಪುಣ್ಯ ಜಾಸ್ತಿ, ಆದರೆ ಕೆಟ್ಟ ತೀರ್ಥ ಇರುತ್ತೆ, ಮುಳುಗಿದಷ್ಟು ಕೊಳಕ್ ಜಾಸ್ತಿ. ಮತ್ತೆ ಪುಸ್ತಕ ಮುಡಿಗರು ಕೂಡ ಇನ್ನೂ ಜಾಸ್ತಿ ಮೆತ್ಕೋತಾ ಹೋಗುತ್ತೆ. ದುಶ್ಶಾಸ್ತ್ರಗಳನ್ನು ಯಾವಾಗಲೂ ದೂರ ಇಡಬೇಕು, ಸಚ್ಛಾಸ್ತ್ರಗಳನ್ನು ಯಾವಾಗಲೂ ಹತ್ತಿರ ಮಾಡ್ಕೋಬೇಕು. ಸಚ್ಛಾಸ್ತ್ರ ಅಭ್ಯಸೇನ್ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೆ. ಸಚ್ಛಾಸ್ತ್ರವು ನಿತ್ಯ ಓದಬೇಕು, ದುಶ್ಶಾಸ್ತ್ರ ಸದಾ ಬಿಡಬೇಕು. ದೈತೀರ್ಥರು ಆ ರೀತಿ ಗುರುಗಳಿಂದ ಓದಿದರು, ಪರಮ ಗುರುಗಳಿಂದ ಓದಿದರು, ಅರ್ಜುನನಾಗಿದ್ದಾಗ ಸಾಕ್ಷಾತ್ ಕೃಷ್ಣರ ಮುಖದಿಂದ ಕೇಳಿದರು. ಇದೆಲ್ಲ ನೋಡಿದರೆ ದೈತೀರ್ಥರ ಹಿರಿಮೆ ನಮಗೆ ಅರ್ಥವಾಗ್ತದೆ. ತುಂಬ ವ್ಯಕ್ತಿ ಯಾರೋ ದೊಡ್ಡ ವ್ಯಕ್ತಿಯಾಗಿದ್ದರೆ ಇವ್ರು ಹಿಂದೆ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಅವ್ರು ಹಿಂದೆ ಏನು ಮಾಡ್ತಿದ್ರು, ವಾಟ್ ವಾಸ್ ಹಿ ಅಂತ ಕೇಳೋದು ಪದ್ಧತಿ. ಯಾಕೆ ಇದ್ರಲ್ಲಿ ಇಷ್ಟು ದೊಡ್ಡವರಾಗಲು ಸಾಧ್ಯ ಇಲ್ಲ ಅಂತ ಅರ್ಥ. ಇಷ್ಟು ದೊಡ್ಡವರಾಗಲು ಸಾಧ್ಯ ಇಲ್ಲ. ಆಚಾರ ಮುಂದೆ ಕೂತಿದ್ರು, ಒಂದಾಯಿತು. ಆಮೇಲೆ ಅದರ ಹಿಂದೆ ಕೃಷ್ಣನ ಮುಂದೆ ಕೂತಿದ್ರು, ಸರ್ವೋತ್ತಮನ ಮುಂದೆ ಕೂತು ಗೀತಾ ಶ್ರವಣವನ್ನು ಮಾಡಿದರು, ಜೀವೋತ್ತಮನ ಮುಂದೆ ಕೂತು ಗೀತಾ ಭಾಷೆ ಶ್ರವಣ ಮಾಡಿದರು, ತಾವು ಪ್ರಮೇಯ ದೀಪಕ ನ್ಯಾಯದೀಪಕ ಬರೆದರು. ಇದು ಅರ್ಥ ಮಾಡಿಕೊಂಡ್ರೆ ಲಿಂಕ್ ಹೇಗಿದೆ ಅದು. ಉಳಿದವರು ಯಾತಕ್ಕೆ ಈ ರೀತಿ ಬರೆಯೋದಿಲ್ಲ ಬೇರೆ ಮತದವರು ಅಂದರೆ, ಅವರಿಗೆ ಸರ್ವೋತ್ತಮ ಲಿಂಕೂ ಇಲ್ಲ, ದೇವರೇ ಇಲ್ಲ ಅನ್ನೋರು ಅವರೇ ಸರ್ವೋತ್ತಮರಾಗ್ತಾರೆ, ಮತ್ತು ದೇವರೇ ನಾವೊಂಬರು ಅವರೇನು ಬರೀತಾರೆ. ಜೀವೋತ್ತಮರ ಲಿಂಕು ಅವರಿಗಿಲ್ಲ, ಹೀಗಾಗಿ ಅವ್ರು ಹೇಳಿದ್ದೇ ಲಿಂಕ್ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅದು ನರಕಕ್ಕೆ ಲಿಂಕ್ ಕೊಡ್ತಾರೆ ಹೊರತು ಇನ್ಯಾವುದಕ್ಕೂ ಸಿಗೋದಿಲ್ಲ. ಆದರೆ ಜಯತೀರ್ಥರು ಹಾಗಲ್ಲ, ಅಮೃತವನ್ನು ಕೊಟ್ಟ ಮಹಾನುಭಾವರು, ಅಮೃತವನ್ನು ಕೊಟ್ಟಂಥ ಸುಧಾ ನ್ಯಾಯಸುಧ ಬರೆದಂಥ ಮಹಾನುಭಾವರು ಜಯತೀರ್ಥರು. 20 ವರ್ಷಕ್ಕೆ ಅವರು ಬದಲಾವಣೆ ಹೊಂದಿ 5 ವರ್ಷ ಓದಿ ಇವತ್ತು ಇಡೀ ಪರಂಪರೆ, ಎಷ್ಟು ಶತಮಾನಗಳು ಕಳೆದರೂ ಕೂಡ, ಸಹಸ್ರಮಾನಗಳು ಕಳೆದರೂ ಕೂಡ ಸುಧಾ ಗ್ರಂಥ ಓದ್ತಾನೇ ಇರಬೇಕು ಅಂತ ಗ್ರಂಥ ಬರೆದರು ಅಂದರೆ ಅದ್ಭುತ ಪವಾಡ ಇದು. ಪುನರ್ಜನ್ಮ ಒಪ್ಪೋದಿಲ್ಲ ಅಂತ ಹೇಳೋರಿಗೆ ಸವಾಲು ಇದು. ಒಂದು ಪುನರ್ಜನ್ಮ ಒಪ್ಪೋದಿಲ್ಲ ಅಂದರೆ ಎಲ್ಲಿಂದ ಒಂದು ಹೇಳಿ ಹಾಗಿದ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಈ ದೃಷ್ಟಿಯಿಂದ ಜಯತೀರ್ಥ ಸಾಧನೆ ನಭೂತೋ ನ ಭವಿಷ್ಯತಿ ಅಂತಕ್ಕಂತಹ ಟೀಕಾಕೃತ್ಪಾದರಾಗಲಿಕ್ಕೆ ಆ ಹಿಂದಿನದೆಲ್ಲ ನಮಗೆ ಕಾರಣವಾಗ್ತಾ ಇದೆ. ಆಚಾರ್ಯರು ಹೇಳಿದರು, ವ್ಯಾಖ್ಯಾಶ್ಯತ್ತೇಷ ಗೋರಾಟ್ ಎತ್ತು ವ್ಯಾಖ್ಯಾನ ಬರೆಯುತ್ತೆ ಅಂತ ಹೇಳಿದರು. ಶಿಷ್ಯರು ಶಾಪ ಕೊಟ್ಟರು, ಹಾವು ಬಂತು ಕಚ್ಚಿತು ಸತ್ತೋಯ್ತು. ತಕ್ಷಣ ಆಚಾರ್ಯರು ದ್ವಾದಶ ಸ್ತೋತ್ರವನ್ನು ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆ ಮಾಡಿದರು ನೀರನ್ನು. ಆ ಕ್ಷಣಕ್ಕೆ ಎತ್ತು ಮತ್ತೆ ಬದುಕಿತು, ಅವೇ ಜಯತೀರ್ಥರಾಗಿದೆ ಎತ್ತು ಅವರೇ. ಆಚಾರ್ಯರು ದ್ವಾದಶ ಸ್ತೋತ್ರವನ್ನು ಹೇಳಿ ದ್ವಾದಶ ಸ್ತೋತ್ರಕ್ಕೆ ಅಮೃತ ಅಂತ ಕರೀತಾರೆ, ದ್ವಾದಶ ಸ್ತೋತ್ರ ಅಮೃತ. ಅದನ್ನು ಮಂತ್ರಿಸಿಬಿಟ್ಟು ಮೈ ಮೇಲೆ ಹಾಕಿದರು, ಮೈ ಮೇಲೆ ಅಮೃತ ಬಿತ್ತು. ಮುಂದೆ ನ್ಯಾಯಸೂನಿಯಾಗಿ ಅವ್ರ ಬಾಯಿಂದ ಎಲ್ಲ ಹೊರಗೆ ಬಂತು ವಾಪಸ್. ಆಚಾರ್ಯ ದ್ವಾದಶ ಸ್ತೋತ್ರದ ಅಮೃತ ಸೇಚನ ಅವರ ಬಾಯಿಂದ ಬರಲಿಕ್ಕೆ ಶುರುವಾಯಿತು. ಕೆಟ್ಟ ಕೆಟ್ಟ ಮಾತಾಡ್ತಾರಲ್ಲ, ಹೊಟ್ಟಿಗೆ ಏನು ತಿಂತಿ ಅಂತ ಕೇಳ್ತಾರೆ, ಗೊತ್ತಾಯ್ತಲ್ಲ, ತಿಂದಿದ್ದು ಬಾಯಲ್ಲಿ ಬರುತ್ತೆ ಅಂತ ಅರ್ಥ. ಮತ್ತು ಧಿಕಾರಾಯರ ಬಾಯಿಂದ ಬಂದಿದ್ದೆಲ್ಲ ಆಚಾರ್ಯ ಕೊಟ್ಟ ಅಮೃತ ಅವ್ರ ಬಾಯಿಂದ ಬಂತು, ನ್ಯಾಯಸುಧಿಯಾಗಿ ಬಂತು, ತತ್ವಪ್ರಕಾಶಿಕೆಯಾಗಿ ಬಂತು, ದಶಪುರ ಟೀಕೆಗಳಾಗಿ ಬಂದು ಎಷ್ಟು ಅತ್ಯದ್ಭುತ ಗ್ರಂಥವನ್ನು ಜಯತೀರ್ಥರು ಕೊಟ್ಟರು ಅನ್ನೋದನ್ನು ನಾ ಗ್ರಂಥ ಓದ್ದವರಿಗೆ ಗೊತ್ತಾಗ್ತದೆ. ವ್ಯಾಸರಾಯರಂತೂ ಎಷ್ಟು ಕೊಂಡ ಚಿತ್ರೈಹಿ ಪದಶ್ಚ ಗಂಭೀರಿ ಎಂಥ ಮಾತುಗಳವೆಲ್ಲ ಕೂಡ ಅವರೇ ಚಿತ್ರ ವಿಚಿತ್ರ ಮಾಡ್ತಾ ಇರ್ತಾರೆ ವ್ಯಾಸರಾಯರು. ಅವರು ಹೇಳ್ತಾರೆ ಜಯತೀರ್ಥರ ಮಾತು ಒಂದು ಚಿತ್ರ ವಿಚಿತ್ರವಾದ ಮಾತುಗಳು, ಎಂಥ ಗಾಂಭೀರ್ಯ ಅವರ ಮಾತುಗಳಲ್ಲಿ, ಪೂರ್ತಿ ದಲೆ ಬಾಯಿ ಸರೆಂಡರ್ ಆಗಿಬಿಡ್ತಾರೆ. ಇದು ಅವರ ವೈಶಿಷ್ಟ್ಯ, ಪೂರ್ತಿ ಸರೆಂಡರ್. ಜಯತೀರ್ಥರ ಹೆಸರು ಹೇಳಿದರೆ ಸಾಕು, ಯಾರೇ ಆಗಿರಲಿ ವಿದ್ವಾಂಸ ಅವರು ಶರಣಾಗತರಾಗಬೇಕಂತ ದಿವ್ಯ ಜ್ಞಾನವನ್ನು ಪಡೆದಂಥ ಹಿರಿಮೆ ಜಯತೀರ್ಥರು. ಆಮೇಲೆ ಏನಾಯಿತು, ಅಪೂರ್ವವಾದ ರೀತಿಯಲ್ಲಿ ಹೇಳ್ತಾರೆ ಅವರ ಶ್ಲೋಕ ಎಲ್ಲರೂ ಕೇಳಿದ್ದಾರೆ, ರಸಬ್ದಾಬ್ದವು ಗಾಢ ಎಲ್ಲರಿಗೂ ಗೊತ್ತದು. ಟೀಕರ ಸುಳ್ಳು ಹೇಳಿದ್ರ ಅಂತ ಪ್ರಶ್ನೆ, ಒಳ್ಳೆ ಭಾರಿ ವ್ಯಾಕರಣ ಪಂಡಿತರು, ವ್ಯಾಕರಣನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ದೊಡ್ಡ ತರ್ಕ ಕೋವಿದರು, ನನಗೆ ತರ್ಕನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮೀಮಾಂಸಾ ನ್ಯಾಯ ಅಪ್ಲೈ ಮಾಡ್ತಾರೆ, ಆಶ್ಚರ್ಯ ಪಡ್ತೇವೆ, ಅದು ಮೀಮಾಂಸಾ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳ್ತಾರೆ ಅಂದ್ರೆ ಅಲ್ಲ, ಹಿಂದೆ ಆಗಿದ್ದೆ ಅಂತ ಅರ್ಥ. ಹಿಂದೆ ಆಗಿದ್ದು ಏನು ನನಗೆ ಗೊತ್ತಿದ್ದಿಲ್ಲ. ಇವತ್ತು ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ, ಇವತ್ತು ಏನು ಹೇಳಿದ್ರು ನಡೆಯುತ್ತೆ, ಆ ರೀತಿ ಇದ್ದೇವೆ ಅಂತ ಹೇಳ್ತಾರೆ. ಇವತ್ತು ಏನು ಹೇಳಿದ್ರು ಅವ್ರ ಮಾತು ಅಂದ್ರೆ ಮತ್ತೊಂದು ಮಾತು ಆಡೋದಲ್ಲಿ ಯಾರು ಕೂಡ. ಜಯತೀರ್ಥರು ಬಾಯಿ ಬಿಟ್ಟರು ಅಂದರೆ ಉಳಿದವರೆಲ್ಲ ಮೌನ ವಹಿಸಬೇಕು. ಅದು ದಿವ್ಯವಾದಂಥ ಹಿರಿಮೆ ಜಯತೀರ್ಥರಲ್ಲಿ ತುಂಬಿ ತುಳುಕ್ತಾ ಇದೆ. ಜಾಯಂದು ನುಡಿಯಲು ಜಯಶೀಲನಾಗುವ, ಯಾಯಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರಪಾತಕ ಹಾನಿ, ತಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ವಿಜಯರಾಯರಂಥ ಮಹಾನುಭಾವರು ಯಾರನ್ನು ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ, ದುರಿತ ಕಳೆದು ಪೊರೆವ ವಿಜಯ ಗುರುಗಳೆಂಬರ ಅಂತ ಕೊಂಡಾಡ್ತಾರೆ. ಅವ್ರು ಹೇಳ್ತಾರೆ ಜಯತೀರ್ಥರ ಹೆಸರು ಹೇಳಿ ಸಾಕು, ನಮ್ಮ ದುರ್ದೈವ ಅಂದ್ರೆ ಗೊತ್ತ, ಜಯತೀರ್ಥರ ಗ್ರಂಥ ಪಾಠ ಹೇಳೋದು ಬೇಡ. ಅವ್ರ ಹೆಸರು ಕೂಡ ಹೇಳೋದಿಲ್ಲ, ಮಕ್ಕಳಿಗೆ ಆ ರೀತಿ ಬೆಳೆಸ್ತಾರೆ. ಎಷ್ಟು ಪಾಪ ಮಾಡಿದಾಗೈತೆ ಲೆಕ್ಕ ಇಟ್ಟುಕೊಳ್ಳಿ. ಜಯತೀರ್ಥದ್ದು ಒಬ್ಬರಿದ್ದಾರೆ ಅಂತ ಪರಿಚಯ ಮಾಡಿಕೊಡ, ಎಲ್ಲಿದ್ದಾರೆ ಜನ ಇವತ್ತು ಅವರಿಗೆ ಗೊತ್ತಿಲ್ಲ ಅಂತ ಜನ ಸಿಗ್ತಾರೆ. ಅದಕ್ಕೆ ದೈತ್ಯರ್ಥ ವಿಜಯರಾಯರ ಮಾತಲ್ಲಿ ಸಂದೇಶ ಇದೆ. ಅವ್ರ ಹೆಸರಾದರೂ ಮಕ್ಕಳಿಗೆ ಹೇಳಿಕೊಡಿ, ಕೊನೆ ಪಕ್ಷ ಬದುಕಿ ಹೋಗ್ತಾರೆ ಮಕ್ಕಳು ಅಂತ ಅರ್ಥ. ಯಾರು ದೈತ್ಯರ್ಥ ಹುಡುಕ್ತಾ ಹುಡುಕ್ತಾ ಹೋದರೆ ಒಂದು ಗ್ರಂಥ ಸಿಗುತ್ತೆ, ನಾಳೆ ಧ್ಯಾಯಿಸದ ಓದೋ ಸ್ಥಿತಿ ಬರ್ತಾರೆ. ನಾಳೆ ಅವರು ಅವ್ರ ಹೆಸರೇ ಕೇಳದೆ ಹೋದರೆ ಮುಂದೆ ಓದೋದು ಯಾವಾಗ ಅಂತ ಒಂದು ಮಾಂತ್ರಿಕವಾದ ಹಿರಿಮೆ ದೈತೀರ್ಥರಲ್ಲಿದೆ. ಅವರು ಭೀಮಾ ನದಿಯನ್ನು ನೋಡಿದರು, ತಕ್ಷಣ ಅದು ನೀರು ಕುಡಿಬೇಕು ಅನ್ನಿಸ್ತು ಅವರಿಗೆ. ಅವರಿಗೆ ನೀರಡಿಕೆ ಆಗಿದ್ದು ಯಾವುದು ಗೊತ್ತಾ? ಹೊರಗೆ ನೋಡಿದರೆ ಬಾಯಾರಿಕೆ ಆಗಿತ್ತು, ಒಳಗೆ ಜಿಜ್ಞಾಸೆ ಇತ್ತು ಅವರಿಗೆ. ಅದು ಮುಖ್ಯ, ಜಿಜ್ಞಾಸ ಪಿಪಾಸ ಎರಡು ಒಂದೇ ರೀತಿ ಪದಗಳು, ಜಿಜ್ಞಾಸ ಪಿಪಾಸ. ಅದಕ್ಕೆ ಭಾಗವತವನ್ನು ಕುಡೀರಿ ಅಂತ ಹೇಳ್ತಾರೆ. ಪಿಪತ ಭಾಗವತಂ ರಸಮಾಲಯಂ, ಭಾಗವತ ಕುಡೀರಿ ಅಂದರೆ ಭಾಗವತ ಕೇಳ್ರಿ ಅಂತ ಅರ್ಥ. ಇವರು ಕುಡಿಬೇಕು ಅನ್ನಿಸ್ತು ಅಂದರೆ ಕೇಳಬೇಕು ಅನ್ನಿಸ್ತು ಅಂತ ಅರ್ಥ. ಆಚಾರ್ಯಗ್ರಂಥ ಮತ್ತೊಮ್ಮೆ ಕೇಳಬೇಕು ಅನ್ನಿಸ್ತು. ಸಾಮಾನ್ಯ ಭಾರಿ ಚೆನ್ನಾಗಿದ್ದಾಗ ಒನ್ಸ್ ಮೋರ್ ಅಂತಾರೆ, ಬ್ಯಾಡಿದಕ್ಕೆ ಒನ್ಸ್ ಮೋರ್ ಅಂಬೋದಿಲ್ಲ, ಸದ್ಯ ಖಾಲಿ ಮಾಡಿ ಮಾರಾಯ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಶಾಸ್ತ್ರ ಒನ್ಸ್ ಮೋರ್ ಓದ್ಲಿಕ್ಕೆ ಬಂದರು. ಎತ್ತ ಕೂತ ಓದಿದ್ರಲ್ಲ, ಇನ್ನೊಮ್ಮೆ ಓದಬೇಕು ಅಂತ ಬಂದರು. ಆದರೆ ಓದಿದರು, ಆಮೇಲೆ ತಿಳಿಸ್ಬೇಕು ಅಂತ ಹೊರಟರು, ತಿಳಿಸಿದ್ರು. ಭೀಮಾ ನದಿಯೊಳಗೆ ನುಗ್ಗಿದ್ರಂತೆ. ಅದೆಲ್ಲ ಕಥೆ ಅದು. ಹೆಸರಿಗೆ ಕುದುರೆ ಮೇಲೆ ಕೂತಿದ್ರು, ಅದನ್ನು ಓಡಿಸ್ಕೊಂಡು ಬಂದರು, ನೀರೊಳಗೆ ಹೋದರು, ನೀರು ಕುಡಿದ್ರು, ಕಥೆ ಅದೆಲ್ಲ. ಒಳಗೆ ನೋಡಿದ್ರೆ ಅರ್ಥ ಇದೆ, ಕುದುರೆ ಮೇಲೆ ಕೂತಿದ್ರು ಏನು ಅರ್ಥ? ಅದಕ್ಕೆ ಕಠೋಪನಿಷತ್ ಹೇಳುತ್ತದೆ, ಇಂದ್ರಿಯಾಡಿ ಹಯಾನಾಹು, ಕುದುರೆ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯ ಮೇಲೆ ಕೂತಿದ್ರು ಅಂದರೆ ಏನು? ಜಿತೇಂದ್ರಿಯರಾಗಿದ್ರು ಅಂತ ಅರ್ಥ. ಶ್ವೇತವಾಹಃ, ಶ್ವೇತ ಹೇಳ್ತಾರೆ ಭಗವದ್ಗೀತೆಯಲ್ಲೇ ಬರ್ತದೆ. ಸದಾ ಶ್ವೇತೈರ್ ಹೈರ್ಯುಕ್ತೆ ಒಂದು ಹಣ ಮಹತಿ ಚಂದನೆಯ ಸ್ಥಿತವು ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖವು ಪ್ರದಧ್ಮತು. ಅರ್ಜುನ ಶ್ವೇತವಾಹ ಅಂತ ಕರೀತಾರೆ. ವಾಹ ಕುದುರೆಗಳು, ಶ್ವೇತ ಅಂದರೆ ಶುದ್ಧ ಕುದುರೆಗಳು, ಶುದ್ಧೇಂದ್ರಿಯರು ಅಂತ ಅರ್ಥ. ದೈತ್ಯರು ಕುದುರೆ ಮೇಲೆ ಕೂತ್ಕೊಂಡು ಹೋಗಿದ್ದಾರೆ ಅಂದರೆ ಜಿತೇಂದ್ರಿಯರಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಭೀಮಾ ಅಂದರೆ ಮಧ್ವಶಾಸ್ತ್ರ, ಭೀಮಾ ನದಿ ಮಧ್ವಶಾಸ್ತ್ರ. ಮಧ್ವಶಾಸ್ತ್ರ ಹೇಗೆ ಓದಬೇಕು ಅಂದರೆ ಜಿತೇಂದ್ರಿಯತ್ವಾದಿ ಗುಣ ಇಟ್ಕೊಂಡು ಓದಬೇಕು ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ, ಶಮದವಾದಿ ಸಂಪತ್ತಿ ಇರಬೇಕು ಅಂತ ಅರ್ಥ. ಹಾಗೆ ಪ್ರವೇಶ ಮಾಡಿದರು. ಮತ್ತು ಕುದುರೆ ಬಿಟ್ಟು ಕೆಳಗಿಳಿಲಿಲ್ಲ ಅವರು. ಜಿತೇಂದ್ರಿಯರಾಗೋದು ಅಂದರೆ ಇಂದ್ರಿಯ ಕಳ್ಕೊಳ್ಳೋದಲ್ಲ, ಇಂದ್ರಿಯ ನಿಗ್ರಹ ಇರಬೇಕು. ಕುರುಡ ಬಾಡಿ ಚುಡ ಬಾಜಿ ಜಿತೇಂದ್ರಿಯ, ಕಿವಿನೇ ಇಲ್ಲ. ಹಾಗಲ್ಲ, ಕಿವಿ ಇದೆ, ಕೆಟ್ಟದನ್ನು ಕೇಳೋದಿಲ್ಲ ಅವನು ಜಿತೇಂದ್ರಿಯ, ಒಳ್ಳೆಯದನ್ನು ಕೇಳ್ತಾನೆ ಅವನು ಜಿತೇಂದ್ರಿಯ. ಅದಕ್ಕೆ ತಿಕಾರಾಯರು ಕುದುರೆ ಬಿಟ್ಟು ಇಳಿಲಿಲ್ಲ, ಇಂದ್ರಿಯ ಕಳ್ಕೋಬಾರದು. ಒಬ್ಬ ರಾಜ ಇದ್ದಂತೆ, ಅಲರ್ಕ ಅಂತ ಹೆಸರು. ಅವನು ಕತೆ ಕೇಳಿದ, ಮಹಾಭಾರತದಲ್ಲಿ ಹೇಳ್ತಾರೆ, ಇಂದ್ರಿಯ ಗೆಲ್ಲಬೇಕು ಗೆಲ್ಲಬೇಕು ಅಂತ ಭಾರಿ ಕೇಳಿದ. ಕೊನೆಗೆ ಯೋಚನೆ ಮಾಡಿದ, ಇಂದ್ರಿಯ ಗೆಲ್ಲಬೇಕು ಅಂತ ಯಾಕೆ ಕಷ್ಟಪಡಬೇಕು, ಇಂದ್ರಿಯನ ಕಳ್ಕೊಂಡು ಬಿಟ್ರೆ ಅಂತ ಹೇಳಿದೆ. ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋದ ಒಂದೊಂದನ್ನೇ. ಆಗ ಇಂದ್ರದೇವರು ಬಂದರು, ಎಂಥ ದಡ್ಡತನ ಮಾಡ್ತಿದ್ದೆ, ಹಾಗೆಲ್ಲ ಮಾಡಬಾರದು, ಇಂದ್ರಿಯರು ಸಾಧನೆ ಮಾಡೋದಕ್ಕೋಸ್ಕರ. ಆಕ್ಸಿಡೆಂಟ್ ಆಗುತ್ತೆ ಅಂಥೇಳಿ ಕುದುರೆನ ಕೊತ್ತಾಕಿಬಿಟ್ರೆ, ಕಾರನ್ನು ಸುಟ್ಟಾಕಿಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂಥೇಳಿ. ಅದಲ್ಲ, ಡ್ರೈವ್ ಕೇರ್ಫುಲಿ ಅಂತ ಅರ್ಥ ಹೊರತು ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ. ಇಂದ್ರಿಯ ಇರಬೇಕು, ಸರಿಯಾಗಿ ಉಪಯೋಗ ಮಾಡಬೇಕು. ಅದನ್ನು ತೋರಿಸಿಕೊಟ್ಟವರು ದೈತೀರ್ಥರು. ಕುದುರೆ ಬಿಟ್ಟು ಕೆಳಗೆ ಇಳಿಲಿಲ್ಲ, ಕಡಿವಾಣ ಬಿಡಲಿಲ್ಲ, ಹೋದರು. ಕುದುರೆ ಮೇಲೆ ಕೂತ್ಕೊಂಡೇ ನೀರು ಕುಡಿದ್ರು. ಎಷ್ಟು ಒಳ್ಳೆಯ ಪಾಯಿಂಟ್ ಅದು. ಜಿತೇಂದ್ರಿಯರಾಗಿದ್ದೇ ವಿಷಯಗಳನ್ನು ಹೇಗೆ ಅನುಭವಿಸ್ಬೇಕು ಅಂದರೆ ಭಗವದ್ ಹೇಳ್ತಾನೆ. ಹೇಗಿರಬೇಕು ಅಂದರೆ ಆತ್ಮವಶ್ಯೈರ್ ವಿಧೇಯಾತ್ಮ ವಿಷಯಾನ್ ಇಂದ್ರಿಯೈಶ್ಚರನ್. ವಿಷಯಗಳ ಭೋಗ ಬಿಡಬೇಡಿ, ಆದರೆ ಹತೋಟಿ ಕಳ್ಕೋಬೇಡಿ. ವಾಹನ ಎಷ್ಟು ಬೇಕಾರ ಓಡಿಸಿ, ಆದರೆ ಕಂಟ್ರೋಲ್ ಮಾತ್ರ ಕಳ್ಕೋಬೇಡಿ ಅಂತ ಹೇಳ್ತಾರೆ. ಇದು ತಂದುಕೊಟ್ಟ ವಿವೇಕ ಇದು. ಆದ್ದರಿಂದ ದೈತೀರ್ಥ ಕುದುರೆ ಮೇಲೆ ಕೂತ್ಕೊಂಡೇ ನೀರು ಕುಡಿದ್ರು. ಎಂಥ ದೊಡ್ಡ ಆರ್ಟ್ ಅದು ಒಂದು. ಆ ಮೂಲಕ ನೀರು ಕುಡಿಯೋ ಮೂಲಕವಾಗಿ ಅಕ್ಷೋಭ ತೀರ್ಥರಿಗೆ ಒಂದು ಸಂದೇಶ ಮುಟ್ಟಿತು. ಅದು ದೊಡ್ಡ ಯೋಚನೆ ಶುರುವಾಗಿತ್ತು. ಈ ಮುಂದೆ ಈ ಸಂಸ್ಥಾನ ಯಾರಿಗೆ ಕೊಡಬೇಕು, ದೊಡ್ಡ ಯೋಚನೆ ಇದು ಒಂದು. ನಾವು ಸಾಮಾನ್ಯ ಒಂದು ವಸ್ತು ನಮ್ಮ ಹತ್ರ ಇರುತ್ತೆ, ಯಾರಿಗೆ ಕೊಡಬೇಕು ಯೋಚನೆ ಮಾಡ್ತಾ ಇರ್ತೇವೆ ನಾವು. ಯಾರಿಗೆ ಕೊಡಬೇಕು ನೆಕ್ಸ್ಟು, ಮನೆ ಯಾರಿಗೆ ಕೊಡಬೇಕು, ಸ್ಕೂಟ್ರ್ ಯಾರಿಗೆ ಕೊಡಬೇಕು, ಕೊನೆ ಪಕ್ಷ ಒಂದು ಚೇರ್ ಇರುತ್ತೆ, ಮೂರು ಕಾಲು ಮೂರು ಒಂದು ಕಾರ್ ಇರುತ್ತೆ, ಅದಕ್ಕೆ ಯಾರಿಗೆ ಕೊಡೋದು, ಯಾರಿಗಾರು ಕೊಡಬೇಕಂತ ಕಾಯ್ತಿರ್ತಾರೆ. ಏನಾರು ಕೊಡಬೇಕು, ಯಾರಿಗೆ ಒಪ್ಪಿಸ್ಬಿಡ್ಬೇಕಂತ ನಾವು ಯೋಚನೆ ಮಾಡೋದಿಲ್ಲ. ಇಂಥ ಸಂಸ್ಥಾನ ಯಾರಿಗೆ ಒಪ್ಪಿಸ್ಬೇಕು? ಮಧ್ವ ಸಿದ್ಧಾಂತ ಅಂದರೆ ಅದಿದು ಅಲ್ಲ, ಅನಾದಿಕಾಲತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತ ಅದು. ಯಾರಿಗೆ ಒಪ್ಪಿಸ್ಬೇಕು, ಕಸ್ಟೋಡಿಯನ್ ಯಾರಾಗಬೇಕು ಇದಕ್ಕೆ? ಇದನ್ನು ಯೋಚನೆ ಮಾಡೋದಿಲ್ಲ ನಾವೀಗ. ಮನೆಯಲ್ಲಿ ಸ್ಕೂಟ್ರ್ ಯೋಚನೆ ಮಾಡ್ತಾನೆ, ಕಾರ್ ಯೋಚನೆ ಮಾಡ್ತಾನೆ, ದೇವ್ರಪೇಟೆ ಯಾರಿಗೆ ಕೊಡಬೇಕು ಯೋಚನೆ ಮಾಡೋದೇ ಇಲ್ಲ. ಇದ್ರತಾರೆ ದೇವ್ರಪೇಟೆ ಕೊಡಲಿಕ್ಕೆ ಪಾಪ ಅವನಿಗೆ, ಎಂದೋ ಕೊಟ್ಟಾಕ್ಬಿಟ್ಟಿರ್ತಾನೆ. ಯಾರಿಗಾರು ಭಾಗವತ ಯಾರಿಗೆ ಕೊಡಬೇಕು, ಸ್ವರುಮೂಲ ಯಾರಿಗೆ ಕೊಡಬೇಕು? ಉತ್ತರಾಧಿಕಾರಿ ಅವನು. ಸ್ವರುಮೂಲ ಕೊಡೋದು ಅಂದರೆ ಅದು ಕೇರ್ ಟೇಕರ್ ಆಗಬೇಕು ಅಂತ ಅರ್ಥ. ಸುಮ್ಮನೆ ನೋಡ್ಕೊಡೋದಲ್ಲ, ದೇವ್ರನ್ನ ಕೊಡೋದು, ನಿತ್ಯ ಪೂಜೆ ಮಾಡಬೇಕು ಅಂತ ಅರ್ಥ. ಅದು ಯಾರಿಗೆ ಕೊಡಬೇಕದನ್ನು? ಅಕ್ಷೋಭದಿರದ ಕಲಿಬೇಕಾದ ಪಾಠ ಇದು. ಅಕ್ಷೋಭದಿರ ದೊಡ್ಡ ಗುರುಗಳಾಗಿ ಸಂದೇಶವನ್ನು ಕೊಡ್ತಾರೆ. ಅರ್ಹರಿಗೆ ಕೊಡಬೇಕು, ಅರ್ಹರು ಕಣ್ಣಿಗೆ ಕಾಣಲಿಲ್ಲ, ತಕ್ಷಣ ತಪಸ್ಸನ್ನೇ ಮಾಡಿದರಂತೆ. ಅಕ್ಷೋಭತೀರ್ಥರ ಹೆಸರು ಚಿರಸ್ಮರಣೀಯ. ಶಿಷ್ಯ ಬೇಕು ಅಂತ ತಪಸ್ಸು ಮಾಡಿದ ಹಿರಿಮೆ ಅಕ್ಷೋಭತೀರ್ಥರು. ಸಿದ್ಧಾಂತ ಬೆಳೆಸಿ ಅವ್ರ ತಪಸ್ಸಿನ ಫಲ ಇವತ್ತು ಜೈತೀರ್ಥರು ಬಂದಿದ್ದಾರೆ ಅಂದರೆ ಅಕ್ಷೋಭತೀರ್ಥರ ತಪಸ್ಸಿನ ಫಲ, ಆಚಾರ ಅನುಗ್ರಹದ ಫಲ ಅದು ಒಂದು. ಆಗ ಸೂಚನೆಯಾಯಿತು, ಯಾರು ಕುದುರೆ ಮೇಲೆ ಕೂತೆ ಎತ್ತಿನಂತೆ ನೀರು ಕುಡಿತಾರಲ್ಲ ಅವರು ಉತ್ತರಾಧಿಕಾರಿಗಳು ಅಂತ ಹೇಳಿದರು. ಅವ್ರು ಕಾಯ್ತಾ ಕೂತಿದ್ರು. ಇವತ್ತು ಪಂಡರಪುರಕ್ಕೆ ಹೋಗ್ರಿ ನೀವು, ಭೀಮಾ ನದಿ ಇದೆ ಅಲ್ಲಿ, ಸ್ವಲ್ಪ ದೂರ ಹೋಗಿ, ಅಲ್ಲಿ ಸಂಧ್ಯಾವಳಿ ಅಂತ ಒಂದು ಸ್ಥಳ ಇದೆ, ಜಯತೀರ್ಥರು ಬಂದು ಅದೇ ಸ್ಥಳ ತೋರಿಸ್ತಾರೆ. ಜಯತೀರ್ಥರು ನೀರು ಕುಡಿಲಿಕ್ಕೆ ಬಂದ ಸ್ಥಳ ಅವರು. ರಘುನಾಥ ನಾಯಕ ಅಂತ ಹೆಸರು ಮೊದಲವರಿಗೆ, ರಘುನಾಥ ನಾಯಕ ದೇಶಪಾಂಡೆ ಅವ್ರ ಮನೆತನ ಅವರದು. ಅಲ್ಲಿಗೆ ಬರ್ತಾರೆ ಅವರು, ಇವರು ನೋಡ್ತಾರೆ, ಅಲ್ಲೇ ಕಾಯ್ತಾ ಕೂತಿರ್ತಾರೆ ಅವರು. ಸ್ವಪ್ನ ಸತ್ಯತ್ವಕ್ಕೂ ನಿದರ್ಶನ ಅದು. ನೋಡ್ತಾರೆ, ಅವ್ರ ಬಾಯಿಂದ ಮಾತು ಬರುತ್ತೆ, ಕಿಂ ಪಶುಹು ಪೂರ್ವದೇಹಿ. ಈ ಮಾತು ಕಿವಿ ಬಿತ್ತಷ್ಟು ಎಲ್ಲ ಜ್ಞಾಪಕ ಆಗುತ್ತೆ ಅವರಿಗೆ, ಒಂದು ಮಾತು ಜ್ಞಾಪಕ ಆಗುತ್ತೆ, ಗೊತ್ತಾಯ್ತು. ಒಂದೇ ಮಾತಿನಿಂದ ತಾವು ಎತ್ತಾಗಿದ್ದಿದ್ದು, ಆಚಾರ್ಯ ಮುಂದೆ ಕೂತಿದ್ದು, ಆಚಾರ್ಯರು ವ್ಯಾಖ್ಯಾಸ್ಯತ್ತೇಷ ಗೋರಾಟ ಅಂತ ಹೇಳಿದ ಎಲ್ಲ ಜ್ಞಾಪಕ ಆಗುತ್ತೆ. ಅದಕ್ಕೆ ಸದೃಶ ಅದೃಷ್ಟ ಚಿಂತಾದ್ಯಾಹ ಸ್ಮೃತಿ ಬೀಜಸ್ಯ ಬೋಧಕಾಹ. ಒಂದು ಸದೃಶವಾದ ವಸ್ತು ಕಂಡ್ರೆ, ಸ್ಮೃತಿ ಬಂದರೆ, ಯೋಚನೆ ಮಾಡಿದರೆ ನಾವು ಹಿಂದಿನ ಜ್ಞಾಪಕ ಆಗುತ್ತೆ ಅಂತ ಅರ್ಥ. ಜ್ಞಾಪಕ ಆಯ್ತು ಅವರಿಗೆ. ಆ ಕ್ಷಣಕ್ಕೆ ಸರ್ವಸಂಗ ಪರಿತ್ಯಾಗ ಮಾಡಿದರು. ಜಯತೀರ್ಥರ ತ್ಯಾಗ ಭಾರಿ ದೊಡ್ಡ ತ್ಯಾಗ. ನಾವೇನೋ ಸಣ್ಣ ಪುಟ್ಟ ತ್ಯಾಗ ಮಾಡಿದರೆ ತ್ಯಾಗ, ನಾವೇನೋ ಮಾಡಿರ್ತೇವೆ, ಎಂದೋ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಪಾಠಕ್ಕೆ ಹೋಗಿಬಿಟ್ಟು ಭಾರಿ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಅಂತ ಹೇಳ್ತಿರ್ತೇವೆ ನಾವು. ಜಯತೀರ್ಥರ ಸ್ಯಾಕ್ರಿಫೈಸ್ ಎಂಥದ್ದು ಗೊತ್ತಾ? ಅವರೆಲ್ಲವನ್ನೂ ತ್ಯಾಗ ಮಾಡಿದರಂತೆ. ಏನು ತ್ಯಾಗ ಮಾಡ್ತಾರೆ? ಶ್ರೀಮನ್ ಮಾತಾ ಪಿತೃಮುಖ ಜನೇ ಬಾಂಧವೇ ವರ್ತಮಾನೇ ಕಾಂತಾಯುಗ್ಮೇ ಕಮಲವದನೆ ಚಾರ್ವಶೇಷ ಪ್ರತೀಕೆ ತಾರುಣ್ಯೇ ಅಲಂ ರಜತ ಕನಕಾಶ್ವಾದಿಕೆ ವೈಭವೇಪಿ ನ್ಯಸ್ತಾಶೇಷ ಯತಿರಯಮಭೂತ್ ಸೈವ ಲೋಕೇ ವಿರಕ್ತಿ. ಈ ಶ್ಲೋಕ ನೆನಪಿಟ್ಕೊಂಡ್ರೆ ಸ್ಮೃತಿಯಲ್ಲಿ ಬರ್ತಲ್ಲ, ಪ್ರೇಷ್ಠೋ ನರಾಮಸ್ಯ ಬಹುವ ತಸ್ಮಾತ್ ನರಾಮರಾಜ್ಯ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿರೇಷ ನೈಚ್ಛತ್ ತಥಾಪಿ ಭೋಗಾನ್ ನನು ಸಾ ವಿರಕ್ತಿ. ಸೈವ ಲೋಕೇ ವಿರಕ್ತಿ ನನು ಸಾ ವಿರಕ್ತಿ, ಒಂದೇ ರೀತಿಯಾದ ಪದಗಳು. ಏನು ಮಾಡಿದ್ರು ಅವರೀಗ? ಸನ್ಯಾಸ ಯಾರು ತಗೊಂಡ್ರು ಕೇಳಿದ್ರೆ ಯಾತಕ್ಕೆ ಅಂದರೆ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥ, ಒಂದು ನೆಲೆ ಸಿಗುತ್ತೆ ಅಂತ ಸನ್ಯಾಸ ತಗೊಂಡೆ ಅನ್ಬೋದು. ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಅವರಿಗೆ, ಮಾತಾಪಿತೃ ಎಲ್ಲ ಬಂಧು ಬಾಂಧವರೆಲ್ಲ ಇದ್ದಾರೆ. ಹೋಗಲಪ್ಪ, ಮಾತಾಪಿತೃಗಳಿದ್ರು ಹುಚ್ಚಾಪಟ್ಟೆ ಸಾಲ ಮಾಡಿದ್ರು ಅವರು, ಅಲ್ಲೇ ಇದ್ದರೆ ಸಾಲ ಮೈ ಬರುತ್ತೆ ಅಂತ ಸನ್ಯಾಸ ತಗೊಂಡ್ಬಿಟ್ಟೆ ಅಂತ ಹೇಳಿದರೆ, ಶ್ರೀಮನ್ ಮಾತಾಪಿತೃ ಮುಖಜನ ಭಾರಿ ಶ್ರೀಮಂತರು, ಮಾಂಡಲಿಕ ರಾಜರವರು. ಶ್ರೀಮನ್ ಮಾತಾಪಿತೃ ಮುಖಜನೇ ಬಾಂಧವೇ ವರ್ತಮಾನೇ, ವರ್ತಮಾನೇ ಅತೀತೆ ಅಲ್ಲ, ವರ್ತಮಾನೆ ಆಗಲೂ ಇದ್ದಾರೆ. ಅವ್ರು ಮದುವೆನೇ ಆಗಿದ್ದಿಲ್ಲ, ಈಗ ನಾವು ದೊಡ್ಡ ಪ್ರಾಬ್ಲಮ್, 40 ವರ್ಷ ಆಗಿರ್ತದೆ, ಬರ್ತಾರೆ ಆಚಾರ್ಯರೇ ಇನ್ನು ಮದುವೆನೇ ಆಗಿಲ್ಲ ಅಂತ ಹೇಳ್ತಾರೆ. ಕೆಲಸ ಇಲ್ವಾ? ಒಳ್ಳೆ ಕೆಲಸ ಇದೆ. ಓದಿಲ್ವಾ? ಫಸ್ಟ್ ಕ್ಲಾಸ್ ಓದಿದ್ದೇನೆ. ಎಮ್ ಟೆಕ್ ಅಂತ ಓದೋರು ಬರ್ತಾರೆ, ಮದುವೆ ಆಗಿಲ್ಲ ಅಂತಾರೆ. ಯಾತಕ್ಕೆ? ನಾನು ಒಪ್ಪ ಹುಡುಗಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಯಾತಕ್ಕೆ? ನಾವೇನು ಹೇಳ್ತೇವೆ, ಮಡಿ ಮಾಡಬೇಕು ಅಂತೀವಿ ಮನೆಯಲ್ಲಿ, ಅದಕ್ಕೆ ಅವ್ರು ಬರೋದೇ ಇಲ್ಲ. ಇಂಥ ಕಾಲ ಇದು. ಆದರೆ ಕಾಂತಾಯುಗ್ಮೇ ಕಮಲವದನೆ, ಇಬ್ಬರು ಹೆಂಡಂದಿರ್ತಾರೆ ಅಷ್ಟೊತ್ತಿಗೆ ಆಗಲೇ. ಅವರು 20 ವರ್ಷಕ್ಕೆ 2 ಮದುವೆ ಆಗಿತ್ತು. ಹೋಗಲಪ್ಪ, ಹೆಂಡತಿ ಭಾರಿ ಕುರೂಪಿ ಬಿಟ್ಟು ಬಂದುಬಿಟ್ರು ಅಂದರೆ, ಕಮಲವದನೆ ಭಾರಿ ಸುಂದರಿಯರು, ಹೆಂಡಂದಿರಿದ್ದಾರೆ, ಇಬ್ಬರಿದ್ದಾರೆ, ಸುಂದರಿಯರಿದ್ದಾರೆ. ಮುಂದೆ ಹೇಳ್ತಾರೆ, ಕಮಲವದನೆ ಚಾರ್ವಶೇಷ ಪ್ರತೀಕೆ. ಹೋಗಲಪ್ಪ, ಇವ್ರು ಭಾರಿ ವಯಸ್ಸಾಗಿತ್ತು ಇವರಿಗೆ ಬಿಟ್ಟು ಬಂದರು ಅಂದರೆ, ತಾರುಣ್ಯ ಅಲ್ಲ, 20 ವರ್ಷ. ಸೊ ಎಲ್ಲ ಪ್ಲಸ್ ಪಾಯಿಂಟ್ಗಳು, ಮೈನಸ್ ಪಾಯಿಂಟ್ ಒಂದೇ ಇಲ್ಲ. ಹೋಗಲಿ, ಅದೆಲ್ಲ ಇತ್ತು. ವೈಭವ ಕಡಿಮೆ ಇತ್ತು ಅಂದರೆ, ರಜತ ಕನಕ ಅಶ್ವಾದಿಕೆ ವೈಭವೇಪಿ, ರಜತ ಕನಕ ಅಶ್ವಾದಿಕೆ ವೈಭವೇ, ಬೆಳ್ಳಿ ಇತ್ತು, ಬಂಗಾರ ಇತ್ತು, ವಾಹನ ಇತ್ತು, ಎಲ್ಲ ಇತ್ತು. ಇಷ್ಟೆಲ್ಲ ಇತ್ತಲ್ಲ, ಏನು ಬಿಟ್ಟರೆ ಅವರು ಕೊನೆಗೆ ಅಂತ ಕೇಳಿದರೆ, ನೆಸ್ತ ಅಶೇಷ. ನಾವು ಒಂದೊಂದು ತಿಂಗಳಿಗೆ ಒಂದು ಬಿಡ್ಲಕ್ಕೆ ಗೋಳಾಡ್ತೇವೆ, ಕಟ್ಟು ಇಟ್ಟು ಅದು ಕೊರಿಜೀತಿ. ಇದು ಭಾರಿ ಕಷ್ಟ ನೋಡ್ರಿ, ಮೊಸರು ಮಾಡ್ಬೋದು, ಮೊಸರು ಬಂದಾಗ ಇದು ಭಾರಿ ಹಾಲಿದ್ದು ಬಂದದ್ದು ಕಾಫಿ ಬಿಡಬೇಕಲ್ರಿ, ಮತ್ತೆ ಗೋಳಾಟ. ಕೊನೆಯದು ಬಂದ್ರೆ ಯೋ ಪಜೀತಿ, ಒಂದು ತಿಂಗಳಿಗೆ ಒಂದೊಂದು ಬಿಡ್ಲಕ್ಕೆ ನಮಗೆ ಬರೋದಿಲ್ಲ, ಒಂದು ಕ್ಷಣಕ್ಕೆಲ್ಲ ಬಿಟ್ಬಿಟ್ರಂತೆ ಪಾಪ. ನೆಸ್ತಾಶೇಷ. ಹಾಗೇನು ಯತಿರಯಮಭೂತ್ ಸೈವ ಲೋಕೇ ವಿರಕ್ತಿ, ಎಲ್ಲ ಬಿಟ್ಟು ಯತಿ ಆಗಿಬಿಟ್ರಲ್ಲ. ವೈರಾಗ್ಯ ಅನ್ನಬೇಕು, ಇದನ್ನು ಗ್ರಂಥ ಅನ್ನಬೇಕು ನ್ಯಾಯಸುದೇನ, ವೈರಾಗ್ಯ ಅನ್ನಬೇಕು ಜಯತೀರ್ಥರನ್ನು, ಎಷ್ಟು ಮ್ಯಾಜಿಕ್ ಇದೆ ಅದರಲ್ಲಿ. ಅಂಥವರಿಂದ ಅಂಥ ಗ್ರಂಥ ಬಂತು ಅಂದರೆ ಅದು ನಿಜವಾದ ಅರ್ಥ. ಅಂದರೆ ಏನು ಹೇಳಿದ್ರು ಹಾಗೆ ಬರೋದು. ಇದನ್ನು ತೋರಿಸ್ತಾರೆ ಮಧ್ವಶಾಸ್ತ್ರಕ್ಕೆ. ಎಷ್ಟು ತ್ಯಾಗ ಮಾಡಬಹುದು ನಾವು ಅಂದರೆ, ಸರ್ವತ್ಯಾಗ ಮಾಡಬಹುದು ಅಂತ ಅರ್ಥ. ನಾವೇನು ಮಾಡಿದ್ದೇವೆ? ಸರ್ವಮೂಲನೇ ತ್ಯಾಗ ಮಾಡಿಬಿಟ್ಟಿದ್ದೇವೆ. ಅದು ಪದ್ಧತಿಯಾಗಿ ಸರ್ವ ಮೂಲಕ್ಕೂ ಸರ್ವವೂ ತ್ಯಾಗ, ಸರ್ವಮೂಲನೇ ತ್ಯಾಗ, ಅದಾಗಬಾರ್ದು. ಅದಕ್ಕೋಸ್ಕರ ಏನು ಬೇಕಾದ್ರೂ ಬಿಡಬಹುದು. ತದಲಂ ಬಹುಲೋಕ ವಿಚಿಂತನೆಯ ಪ್ರಬಣಂ ಕುರು ಮಾನಸ ಮೀಶಪತಿ, ಅವ್ರದೇ ಸಾಕ್ಷಿ ಅದಕ್ಕೆ. ತದಲಂ ಬಹುಲೋಕ ಎಲ್ಲವನ್ನೂ ಬಿಟ್ಟರು, ಹೋಗಿ ಒಂದೊಂದು ಬಿಡಲಿಲ್ಲ, ಎಲ್ಲ ಬಿಟ್ಟರು. ಯಾವಾಗ ಬಿಡಲಿಲ್ಲ, ಆ ಕ್ಷಣಕ್ಕೆ ಬಿಟ್ಟರು. ಆ ಕ್ಷಣದಲ್ಲಿ ಎಲ್ಲವನ್ನು ಬಿಟ್ಟುಬಿಟ್ಟು ಅಷ್ಟೋತ್ತಿರ ಮುಂದೆ ಕೂತರು. ಸ್ವಾಮಿ, ನನಗೆ ಅರ್ಜು ಬೇಡ, ರಾಜ್ಯ ಬೇಡ, ಕೋಶ ಬೇಡ, ನನಗೆ ಪಾಠ ಬೇಕು ಅಂತ ಕೂಡ್ತಾರೆ. ಇವತ್ತು ನಮಗೆ ಪೀಠ ಬೇಕು ಅವರು ಬೇಕಾದ್ರೆ ಸಿಗ್ತಾರೆ, ಪಾಠ ಬೇಕು ಅಂದರೆ ಸಿಗೋದಿಲ್ಲ. ಪೀಠಕ್ಕೆ ಕೋರ್ಟ್ ಕೇಸುಗಳು, ಪಾಠಕ್ಕೆ ಹೊಂದಬೇಕಂತ ಕೇಸು ರೆಕಾರ್ಡ್ ಆಗುತ್ತೆ. ನನಗೆ ಪಾಠ ಬೇಕು ತಕ್ಷಣ ಅಂದರೆ ಆಗಿರೋ ಪೀಠ ಕೊಡ್ತೇವೆ ಅಂತ ಹೇಳ್ತಾರೆ. ಇದು ತಮಾಷೆ. ಅಂದರೆ ಪಾಠ ಬೇಕು ಅಂದರೆ ಪೀಠ ಬರುತ್ತೆ, ನಿಮಗೆ ಬರೀ ಪೀಠ ಬೇಕು ಅಂದರೆ ಪಾಠ ಇಲ್ದಾಗುತ್ತೆ. ಇದು ತೋರಿಸಿಕೊಡ್ತಾರೆ ಮಹಾನುಭಾವರು. ವೆಂಕಟಭಟ್ಟರು ಹಾಗಂದಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಾದರು, ಇವರು ಹೀಗಂದಿದ್ದಕ್ಕೆ ಜಯತೀರ್ಥರಾದರು. ಇದು ಅರ್ಥ ಮಾಡಿಕೊಂಡಾಗ ಪಾಠ ಎಲ್ಲದನ್ನೂ ತಂದುಕೊಡುತ್ತೆ. ಪೀಠ ಅದಿದ್ರೆ ಬರುತ್ತೆ, ಅದಿಲ್ಲದೆ ಪೀಠ ಬಂದರೆ ಅದೊಂದು ಡ್ರೈವಿಂಗ್ ಬರದೆ ವೆಹಿಕಲ್ ಕೊಟ್ಟರೆ ಏನು ಮಾಡ್ತೀರಿ, ಆಕ್ಸಿಡೆಂಟ್ ಆಗುತ್ತಷ್ಟೆ. ಡ್ರೈವಿಂಗ್ ಬಂದು ವೆಹಿಕಲ್ ಕೊಟ್ಟರೆ ಫಸ್ಟ್ ಕ್ಲಾಸ್ ಜರ್ನಿ, ಹ್ಯಾಪಿ ಜರ್ನಿ. ಇಲ್ಲದೆ ಹೋದರೆ ಕಾರ್ ಸಮೇತ ಅವನೇ ಹೋಗಿಬಿಡ್ತಾರೆ. ಇವತ್ತು ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಜೈತೀರ್ಥ ವಿಜಯ ಓದಿದ ಮೇಲೆ ಸನ್ಯಾಸಕ್ಕೆ ಅರ್ಹತೆ ಏನೋಬೋದನ್ನು ತಿಳಿಸ್ಕೊಡ್ತಾರೆ ಮಹಾನುಭಾವರು. ಅಷ್ಟೆಲ್ಲ ಮಾಡಿ ಅವ್ರು ಹೇಳ್ತಾರೆ, ನಾನು ನಿಮಗೆ ಸನ್ಯಾಸವನ್ನು ಕೊಡ್ತೇನೆ, ಪೀಠ ಕೊಡ್ತೇನೆ ಅಂತಷ್ಟು ಇವರಂದ್ರಂತೆ, ನನಗೆ ಪಾಠ ಸಾಕು ಸ್ವಾಮಿ, ನನಗೆ ಅದೆಲ್ಲ ಬೇಡ, ಇಲ್ಲ ನಿಮಗೆ ಕೊಟ್ಟೆ ಕೊಡ್ತೇನೆ, ನನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ಸ್ವಪ್ನ ಆಗಿದೆ ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ನನಗೆ ಸ್ವಪ್ನ ಆಗಿದೆ ಕೊಡ್ತೇವೆ. ಎಷ್ಟೋ ಜನ ಇಂಥ ಮಾತಾಡ್ತಾರೆ, ನಿಮ್ಮ ಮನೆ ನಮಗೆ ಬರ್ಕೊಡಿ ಅಂತ ಸ್ವಪ್ನ ಆಗಿದೆ, ಎಷ್ಟು ಪಜೀತಿ ಆಗುತ್ತೆ ಆಮೇಲೆ ಗೋವಿಂದ ಎಲ್ಲ ಪಾಪರ ಆಗಿಬಿಡ್ತಾವೆ ಅಷ್ಟೇ, ನೀವು ಏಕರೆ ಕೊಡಿ ಸ್ವಪ್ನ ಆಗಿದೆ ಏನು ಮಾಡಬೇಕು ಅದಕ್ಕೆ. ಅದಕ್ಕೆ ಜಯತೀರ್ಥ ಹೇಳ್ತಾರೆ, ಹಾಗೆ ನಿಮ್ಮ ಸ್ವಪ್ನ ಆಗಿದ್ದು ಸುಳ್ಳು ಅಂತ ಹೇಳೋದಿಲ್ಲ, ಆದರೆ ನನಗೂ ಸ್ವಪ್ನ ಆದರೆ ತಗೋತೀನಿ ಅಂತ ಹೇಳ್ತಾರೆ. ಇದು ಏನು ಉತ್ತರ ಕೊಡಬೇಕು ತೋರಿ, ನನಗೂ ಸ್ವಪ್ನ ಆಗಬೇಕಾಗಿದ್ರೆ ಮ್ಯೂಚುವಲ್ ಆಗಬೇಕು, ಒಬ್ಬರದಾರು ಪ್ರಯೋಜನ ಇಲ್ಲ. ಅಕ್ಷೋಭ ತೀರ್ಥರು ಮಹಾನುಭಾವರು, ಆಗಲಿ ಇಲ್ಲೇ ಮಲ್ಕೊಳ್ಳಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಅವ್ರು ನಿಜವಾದ ಸುಳ್ಳು ಸ್ವಪ್ನ ಹೇಳೋರಾಗಿದ್ದರೆ ಹೇಳ್ತಿದ್ದಿಲ್ಲ, ನಿಜವಾದ ಸ್ವಪ್ನ ಆಗಿದೆ ಪಾಪ ಅವರಿಗೆ, ಆದ್ದರಿಂದ ಆಗತ್ತೆ ಅಂತ ಹೇಳಿದರು. ಇದಕ್ಕೆ ವಿಶ್ವಾಸ ಅಂತ ಕರೀತಾರೆ, ಇದು ದೀಕ್ಷೆ ಅಂತ ಕರೀತಾರೆ. ಆಯ್ತು ಇಲ್ಲೇ ಮಲ್ಕೊಳ್ಳಿ, ಜಯತೀರ್ಥ ಎಲ್ಲ ಮಾತನ್ನು ಬರೀತಾರೆ ಜಯತೀರ್ಥ ವಿಜಯದಲ್ಲಿ, ಅಲ್ಲೇ ಮಲಗ್ತಾರೆ. ಬಡಿಗೆ ಒಳ್ಳೆ ಸ್ವಪ್ನ ಅವರಿಗೆ, ಹೌದು ನೀವೇ ಉತ್ತರಾಧಿಕಾರಿಗಳು, ನೀವೇ ಸನ್ಯಾಸ ತಗೋಬೇಕು. ಆಗ ಅವರು ಸನ್ಯಾಸ ತಗೋತಾರೆ. ಅರ್ಥ ಮಾಡಿಕೊಂಡ್ರೆ ಅರ್ಹತೆ ಅನ್ನೋದು ಸುಮ್ಮನೆ ಅಲ್ಲ. ಇವತ್ತು ನಮಗೇನು ಗೊತ್ತಾ, ನಾನು ಪೀಠ ನಾನು ಕೊಡಬೇಕು, ಯಾತಕ್ಕೆ ಅರ್ಹತೆ ಇದೆಯಾ, ನನ್ನ ಬಿಟ್ಟರೆ ಇನ್ಯಾರಿಗೆ ಇದೆ ಅಂತ ನಾವು ಕೇಳ್ತೇವೆ. ನನ್ನ ಬಿಟ್ಟರೆ ಇನ್ಯಾರಿಗೆ ಇದೆ, ತಪ್ಪದು, ನನಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ದಕ್ಕೆ ಅರ್ಹತೆ ಇದೆ ಅಂತ ಪ್ರೂವ್ ಆಯ್ತು. ಉಪನಿಷತ್ ಅಂತ ಹೇಳ್ತಾರೆ, ದೇವ್ ನನಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ, ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೋ ಗೊತ್ತಿದೆ ಅಂತ ಅರ್ಥ. ಇವತ್ತಿನ ಅರ್ಹತೆ ಇಲ್ಲ ಅಂತ ಯಾರು ಹೇಳ್ತಾರಲ್ಲ ಅರ್ಹತೆ ಇರುತ್ತೆ ಅವರಿಗೆ, ಯಾರಿಗೆ ಅರ್ಹತೆ ಇದೆ ಅಂತ ಹೇಳ್ತಾರಲ್ಲ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಜಯತೀರ್ಥರ ವಿನಯ ಇಲ್ಲಿ ಏನು ಹೇಳ್ತಾರೋ ಅದೇ ಮಾತನ್ನು ಸುದೆಯಲ್ಲಿ ಬರೀತಾರೆ ಅವರು. ನ ಶಬ್ದಾಬ್ಧೌ ಗಾಢಾಹ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಎಂಥ ಮಹಾನುಭಾವರು ಜಯತೀರ್ಥರು, ಸತ್ಯವನ್ನು ಸತ್ಯವಾಗಿ ಹೇಳಿದ್ದಕ್ಕೆ ಪರ್ವಾನುಗ್ರಹವನ್ನು ಮಾಡ್ತಾನೆ ಭಗವಂತ. ಆಗ ಅವರು ಒಪ್ತಾರೆ, ಸನ್ಯಾಸವನ್ನು ಕೊಡ್ತಾರೆ. ಆಗ ಸಮಸ್ಯೆ ಮುಗಿಲಿಲ್ಲ, ಸಮಸ್ಯೆ ಆಗ ಶುರುವಾಯಿತು. ನಿಜವಾದ ಸಮಸ್ಯೆ ಶುರುವಾಗಿದ್ದಾಗ ಅಪ್ಪ ಅಮ್ಮ ಬಿಡ್ತಾರಾ, ತಕ್ಷಣ ಬಂದರೆ ಅವರಪ್ಪ ವಿಷಯ ಗೊತ್ತಾಯಿತು. ಜೊತೆ ಬಂದವರು ಹೇಳಿದರು ಹೋಗಿಬಿಟ್ಟು, ನಿಮ್ಮ ಮಗ ಹೀಗಾಯ್ತಾ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ ಅವರಿಗೆ, ಸೀದಾ ಬರ್ತಾನೆ. ಅಶೋಭತೀರ್ಥರು ಬೈದನಂತೆ, ಏಕವಚನ ಬೈದನಂತೆ ಅಶೋಭತೀರ್ಥರನ್ನು, ಪುತ್ರ ವಾತ್ಸಲ್ಯ ಏನು ಮಾಡುತ್ತೆ ಎಂಬುದು ಸಾಕ್ಷಿ ಇದು ಅಂತ. ಧೃತರಾಷ್ಟ್ರನಿಗೆ ಕೃಷ್ಣ ಬಂದು ಹೇಳಿದ್ರೆ ಅರ್ಥ ಆಗಲಿಲ್ವಲ್ಲ, ಹಾಗಾಯಿತು ಪುತ್ರ ವ್ಯಾಮೋಹ. ಏನು ಮಾಡ್ತಾರೆ, ಒಯ್ತಾರೆ, ಹೊಡೆದು ಬಿಡ್ತೇನೆ ಅಂತ ಹೋದ್ರಂತೆ ಅಕ್ಷೋಭತೀರ್ಥರನ್ನು. ಹುಡುಗರಾಗಿದ್ದರೆ ಯಾವ ಗ್ರಾಚಾರ ಬಂತಲ್ಲ, ಒಳ್ಳೆ ಸ್ವಪ್ನ ನಂಬಿಕೊಂಡು ನಿರ್ಣಯ ಮಾಡ್ಕೊಬಿಟ್ಟೆ ಅಂತಿದ್ರು ಅವರು. ನಿಶ್ಚಿಂತೆ ಅಕ್ಷೋಭ್ಯ, ದೇವರ ಹೆಸರದು ಅಕ್ಷೋಭ್ಯ ಸರ್ವಪ್ರಧಾನ ಆಯುಧ, ವಿಷ್ಣು ಸಹಸ್ರವಾದ ಪದ. ಪರಮಾತ್ಮನಿಗೆ ಕ್ಷೋಭೆ ಇಲ್ಲ, ಇವರಿಗೂ ಕ್ಷೋಭೆ ಇಲ್ಲ. ಯಾಕೆ, ತಾವು ಸ್ವಂತ ತಿಳುವಳಿಕೆಯಿಂದ ಮಾಡಿದ್ದಲ್ಲ, ಹರಿವಾಯುಗಳ ಅನುಗ್ರಹದಿಂದ ಮಾಡಿದವರು. ನೋಡು ರಾಜ, ಯೋಚನೆ ಮಾಡಬೇಡ, ನಾವು ಕೊಟ್ಟಿದ್ದೇವೆ, ನೀನು ಬೇಕು ವಾಪಸ್ ಹೋದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾಕೆಂತೆ, ಒಂದು ಮಾತಂತಾರೆ ತಕ್ಷಣ ಕರ್ಕೊಂಡು ಹೊರಟು ಹೋಗಿಬಿಡ್ತಾನೆ. ಸದ್ಯ ಮಗ ಸಿಕ್ಕ ಅಂತ ಹೋಗ್ತಾರೆ, ಮಗನ ಮನೆಯಲ್ಲಿ ಹಾಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಏನು ಮಾಡಬೇಕು, ಈಗ ಮನೆ ಬಿಡದೇ ಇರಬೇಕಾದ್ರೆ ಸನ್ಯಾಸ ಆಗೋಗ್ಬಿಟ್ಟಿದೆ, ಸರಿಯಾಗಿ ಸನ್ಯಾಸ ಆಗಿದೆ, ಬಿಡಾಗಿಲ್ಲ. ಆದರೆ ತಂದೆಗೆ ಅದೆಲ್ಲ ಗೊತ್ತಿಲ್ಲ, ಈ ಹೆಂಡತಿಯ ಮೇಲೆ ಆಸಕ್ತಿ ಬಂದರೆ ಸನ್ಯಾಸ ಬಿಡ್ತಾರೆ ಅಂತ ಯೋಚನೆ ಮಾಡಿ. ಅದಕ್ಕಾಗಿ ಎರಡು ಮದುವೆ ಆಗಿದ್ದರೂ ಕೂಡ ಇನ್ನೂ ಮನೆಗೆ ಹೆಂಡಂದರು ಬಂದಿರಲಿಲ್ಲ, ನೆನಪಿರಬೇಕು. ಯಾಕಂದ್ರೆ ಹಿಂದಿನ ಕಾಲ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿತ್ತು, 8 ವರ್ಷಕ್ಕೆ ಮದುವೆ ಆಗ್ತಿತ್ತಲ್ಲ, ಮದುವೆ ಆದ ತಕ್ಷಣ ಮನೆ ಬರ್ತಿರಲಿಲ್ಲ ಅಂತ ಕಾಲ ಇತ್ತು. ಈಗ ಕರೆಸಿದರು, ಪಾಪ ಕರೆಸಿಬಿಟ್ಟು ಛಾಯಾಗ್ರಹಕ್ಕೆ ಕಳಿಸಿಕೊಟ್ರು. ಆಗ ನೋಡ್ತಾ ಹೆಂಡತಿ ಬಂದು ನೋಡ್ತಾಳೆ, ಪರಮಾಶ್ಚರ್ಯ, ಒನ್ನಿವತ್ ಜ್ವಲಂತಂ, ಬೆಂಕಿ ಅಂತ ಹೊಳಿತಾ ಇದ್ದಾರೆ. ಎಂಥ ತೇಜಸ್ಸು ಅವರು, ಅವ್ರ ಗ್ರಂಥ ಓದ್ದವರಿಗೆ ತೇಜಸ್ ಬರುತ್ತೆ, ಅವರಿಗಂತ ತೇಜಸ್ ಇರಬೇಕು. ಲೆಕ್ಕ ಇಟ್ಕೊಳ್ಳಿ, ಹೇಳ್ತಾರೆ ಭೋಗಿವತ್ ಭೂತ್ಕೃತಂ ತಮ್, ದೊಡ್ಡ ಹಾವಿನಂತೆ ಬುಸುಗುಡ್ತಾ ಇದ್ದಾರೆ. ನೋಡಿದ್ರಂತೆ ಆಘಾತ ಆಗುತ್ತೆ, ತಕ್ಷಣ ಹೋ ಅಂತ ಸೇರಿ ಮಲಗಿಬಿಡ್ತಾರೆ. ಜನ ಎಲ್ಲ ಬರ್ತಾರೆ, ನೋಡ್ತಾರೆ, ದರ್ಶನವನ್ನು ಕೊಡ್ತಾರೆ. ಆಗ ಅರ್ಥ ಆಯಿತು, ದೊಡ್ಡ ಸಿದ್ಧಾಂತ ಇದು, ಸಾಮಾನ್ಯವಾದ ಕಥೆ ಎಲ್ಲ ಇದು. ಇದನ್ನೆಲ್ಲ ಜಯತೀರ್ಥರು ಯಾತಕ್ಕೆ ಮಾಡಿದರು, ಮಾತಲ್ಲಿ ಹೇಳ್ಬೋದಾಯ್ತು, ಅಪ್ಪ ನಾನು ತೊಗೊಂಡೆ ಯಾಕೆ ಬೇಜಾರು ಮಾಡಿಬಿಡಿ ಅಂತ ಕಥೆ ಹೇಳ್ಬೋದಾಗಿತ್ತು. ಆದರೆ ಜಯತೀರ್ಥರಿಗೆ ಗೊತ್ತು, ಈ ತಂದೆ ತಾಯಿಗಳಿಗೆ ಒಬ್ಬನೇ ಮಗ, ಈಗ ಬಿಟ್ಟು ಹೋದರೆ ದೊಡ್ಡ ಶಾಕ್ ಆಗುತ್ತೆ, ಭಯಂಕರ ಶಾಕ್ ಆಗುತ್ತೆ. ಯಾವಾಗಲೂ ಆಚಾರ ಹೇಳ್ತಾರೆ, ಸರ್ವೇಷಾಂ ಅಭಯಂ ದತ್ವ ವಿರಕ್ತ ಪ್ರವರದೇ ಧರಿಂ. ತಂದೆ ತಾಯಿಗಳನ್ನು ತ್ಯಾಗ ಮಾಡಿ ಹೋಗಬಾರದು, ಬೈದು ಹೋಗಬಾರದು, ಅಡ್ರೆಸ್ ಇಲ್ಲದೆ ಹೋಗಬಾರದು, ಅವ್ರಿಗೆ ಕನ್ವಿನ್ಸ್ ಮಾಡಿ ಹೋಗಬೇಕು ಅಂತ ಶಾಸ್ತ್ರ ಹೇಳೋ. ಸರ್ವೇಷಾಂ ಅಭಯಂ ದತ್ವ, ಅಭಯವನ್ನು ಕೊಟ್ಟು ಹೋಗಬೇಕು. ಅಮ್ಮ ಯೋಚನೆ ಮಾಡಬೇಡಿ, ಅಮ್ಮ ಯೋಚನೆ ಮಾಡಬೇಡಿ, ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ, ನಿಶ್ಚಿಂತೆಯಾಗಿರಿ. ಇದು ಅಭಯ ಕೊಡೋದು ಅಂದರೆ ಹಾಗೆ ಹೆದರಿಸಿ ಬೆದರಿಸಿ ಹೋಗೋದಲ್ಲ. ಮತ್ತೆ ಅವರು ಕೊಟ್ಟಿಲ್ಲ, ಏನು ಮಾಡಬೇಕೀಗ? ಅದಕ್ಕೆ ತೋರಿಸ್ತಾರೆ, ನಾನು ಕೊಡ್ತೇನೆ ನೋಡಿ ಅಂತ ತೋರಿಸ್ತಾರೆ. ನಾನು ಕೊಡ್ತೇನೆ ಈಗ, ಅವ್ರು ಯಾರು ಅಂತ ನೋಡಿದ್ರಲ್ಲ, ಆಗ ಪೂರ್ತಿ ನಂಬಿಕೆ ಬಂದುಬಿಡ್ತಾವೆ, ಇನ್ನೂ ಯೋಚನೆ ಇಲ್ಲ. ಅದು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾರೆ, ಯಾವುದನ್ನು ಬಾಯಲ್ಲಿ ಹೇಳಬೇಕಾಗಿತ್ತೋ ಅದನ್ನು ಅವ್ರ ಕೃತಿಯಲ್ಲಿ ಮಾಡಿ ತೋರಿಸ್ತಾರೆ. ಇದರಿಂದ ಹೆಂಡತಿಗೆ ಧೈರ್ಯ ಬಂತು, ತಂದೆ ತಾಯಿ ಧೈರ್ಯ ಬಂತು, ಬಂಧುಗಳಿಗೆ ಧೈರ್ಯ ಬಂತು, ಗುರುಗಳಿಗೆ ವಿಶೇಷವಾದಂಥ ಒಂದು ದೀಕ್ಷೆ ಬಂತು. ಇದು ಅವರು ಮಾಡಿದ ಕೆಲಸ. ಇದು ಅರ್ಥ ಮಾಡಿಕೊಂಡ್ರೆ ಜಯತೀರ್ಥರ ಈ ಪವಾಡ ಸಾಮಾನ್ಯ ಪವಾಡ ಅಲ್ಲ, ಅವರ ಜೀವನವನ್ನು ಪೂರ್ತಿ ಜಗತ್ತಿಗೇನೆ ಎಂಥ ಮಹಾನುಭಾವರು ಅಂತ ತೋರಿಸಿಕೊಟ್ಟ ಪವಾಡ ಅದು. ಶಾಕ್ ಆಗಲೇ ಇಲ್ಲ ಅವರು ಮಹಾನುಭಾವರು. ಆ ಹೊತ್ತಿಗೆ ಸ್ವಲ್ಪ ಯೋಚನೆ ಮಾಡಬೇಕು. ರಾಯರು ಸನ್ಯಾಸ ತಗೊಂಡ್ರು, ಅವ್ರ ಹೆಂಡತಿ ಮುಂದೆ ಬಂದು ಕೂತರು. ಹೇಗೆ ಕೂತರು ಗೊತ್ತಾ? ಮಹಿಷಿ ಪ್ರೇತತ್ವ ಕಡೆದಿ ಮಹಿಷಿಯ ರಾಯಭಾರೋ ರಾಘವೇಂದ್ರ ರಾಯಭಾರೋ. ಅವರು ಪ್ರೇತ ಸೇರಿದ್ರೆ ಬಂದು ಕೂತರು. ಅವ್ರಿಗೆ ಗಾಬರಿ ಆಗಲೇ ಇಲ್ಲ. ರಾಯರು ಪ್ರೋಕ್ಷಣೆ ಮಾಡಿದರು, ಮತ್ತೆ ಸಿರಿ ಪ್ರೋಕ್ಷಣೆ ಮಾಡಿದರು, ಹೆಂಡತಿ ಪ್ರೇತತ್ವ ಕಡದೇ ಬಿಟ್ರು. ಅವ್ರ ಮುಂದೆ ಹೆಂಡತಿ ಪ್ರೇತ ರೂಪದಲ್ಲಿ ಬಂದರು, ಇವ್ರ ಮುಂದೆ ಡೈರೆಕ್ಟಾಗಿ ಬಂದರು. ಇವರು ಉದ್ಧಾರ ಮಾಡಿದರು, ಏನು ಶೇಕ್ ಆಗಲೇ ಇಲ್ಲ. ಇಬ್ಬರು ಆ ರೀತಿ ಉದ್ಧಾರ ಮಾಡಿದವರು. ಅನೇಕರಿಗೆ ಕಥೆ ಗೊತ್ತಿಲ್ಲ, ನಮ್ಮ ಜನ ಒಳ್ಳೆ ಕಥೆ ಕಟ್ಟಿಬಿಡ್ತಾರೆ. ನೋಡಿದ್ರ, ರಾಯರು ಹೆಂಡತಿಗೆ ಬೇಜಾರು ಮಾಡಿ ಸನ್ಯಾಸ ತಗೊಂಡ್ರು. ಟೀಕಾರಾಯರು ಹೆಂಡತಿ ಬೇಜಾರು ಮಾಡಿ ಸನ್ಯಾಸ ತಗೊಂಡ್ರು. ಅದಕ್ಕೆ ಅವ್ರ ಆರಾಧನೆ ಕಾಲಕ್ಕೆ ಹೆಂಡತಿ ಶಾಪ ಕೊಟ್ಬಿಟ್ರು, ಮಳೆ ಬಂದು ಆರಾಧನೆ ಕೆಟ್ಟೋಗ್ಲಿ ಅಂತ ಹೇಳಿಬಿಟ್ರು. ನಮ್ಮ ಜನಕ್ಕೆ ಇದಕ್ಕಿಂತ ಬುದ್ಧಿ ಓಡೋದೇ ಇಲ್ಲ, ಅವ್ರು ಇಷ್ಟೇ ಬುದ್ಧಿ ಓಡೋದು. ಅವರೆಲ್ಲ ನಮ್ಮಂಥವ್ರನ್ನ ತಿಳ್ಕೊಬಿಟ್ಟಿದ್ರು. ಇದೇ ಪದ್ಧತಿ ಆಗೋ ನಮ್ಮಂಥ ವ್ಯಕ್ತಿಗಳು ಅವರೆಲ್ಲ ಎಂಥ ಮಹಾನುಭಾವರು ಗೊತ್ತಾ? ಅವ್ರ ಹೆಂಡತಿನ ಕನ್ವಿನ್ಸ್ ಮಾಡಿದ್ರಿಂದ ಅವ್ರಿಗೆ ಒಳ್ಳೆ ಧೈರ್ಯ ಬಂತು, ನಿಶ್ಚಿಂತೆಯಾಗಿತ್ತು. ಇಲ್ಲದೆ ಹೋಗಿದ್ರೆ ಅವ್ರ ಮನಸ್ಸಿಗೆ ಒಂಥರ ಉದ್ವೇಗ ಉಂಟಾಗ್ತಿತ್ತು. ಜಗತ್ತಿಗೆ ತೋರಿಸ್ಕೊಡ್ತಾರೆ ಟೀಕಾರ್ಯರು, ಗ್ರಂಥಗಳಿಂದ ತತ್ವಬೋಧೆ ಮಾಡೋದಲ್ಲ, ತಮ್ಮ ಕೃತಿಯಿಂದನೇ ತತ್ವಬೋಧೆ ಮಾಡಿದ್ದಾರೆ ಮಹಾನುಭಾವರು. ತಮ್ಮ ಜೀವನವನ್ನೇ ತೋರಿಸ್ಕೊಡ್ತಾರೆ. ಹೀಗಿರಬೇಕು, ಈ ರೀತಿ ಕನ್ವಿಕ್ಷನ್ ಕೊಡದೆ ಮಾತಾಡಿದರೆ ಅರ್ಥ ಇಲ್ಲ. ಇವತ್ತು ಜಗತ್ತಿಗೆ ಬೆಲೆ ಬರೋದು ಯಾವಾಗ? ಯಾಕೆ ಟಿ ವಿ ತೊಗೊಂಡು ಬರ್ತೀರಿ ಹೋಗಿಬಿಟ್ಟು, ಹಾಕಿ ಆನ್ ಮಾಡಿ ತೋರಿಸ್ತಾನೆ. ಹೌದಾ, ಹಾಗಿದ್ರೆ ಕೊಡಿ. ಎಷ್ಟು? 20,000 ಕೊಟ್ಬಿಡ್ತಾನೆ, 30 ಕೊಟ್ಬಿಡ್ತಾನೆ. ಅದಕ್ಕೆ ನೋಡ್ತಾನೆ ಎಲ್ಲ ಕೂಡ, ಸುಮ್ಮನೆ ಕೊಡೋದಿಲ್ಲ. ಇವತ್ತು ಜಯತೀರ್ಥರು ಏನು ಮಾಡಿದರು ಗೊತ್ತಾ? ಪ್ರತ್ಯಕ್ಷ ತೋರಿಸ್ಕೊಟ್ಟಿದ್ದಕ್ಕೆ ಏನಾಯ್ತು ಗೊತ್ತೇನು? ಎಲ್ಲರಿಗೂ ನಿಶ್ಚಿಂತೆಯಾದ ಮನೋಭಾವ ಬಂತು. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದು ಅಭಯ ಕೊಡೋದು ಅಂದರೆ ಇದು. ನಮಗೆ ಅಭಯ ಕೊಡೋದು ಏನು ಗೊತ್ತಾ? ಭಯ ಹುಟ್ಟಿಸೋದು ಅಂತ ಆಗಿಬಿಟ್ಟಿದೆ ಕೊನೆಗೆ. ನೀವು ಕೊಡಿದ್ರೆ ಬಾವಿ ಹಾರ್ತೀರಿ, ಈ ರೀತಿ ಹೇಳಿದರೆ ಅಭಯ ಅಲ್ಲ, ಕನ್ವಿನ್ಸ್ ಮಾಡಬೇಕಾದದ್ದು. ಇದು ಜಯತೀರ್ಥರ ಚರಿತ್ರೆ ಓದಿದವರು ಸುಧಾ ಓದಬೇಡಿ, ಜಯತೀರ್ಥ ವಿಜಯ ಓದಿ ಕೊನೆ ಪಕ್ಷ, ಆಯ್ತಾ? ಜಯತೀರ್ಥ ವಿಜಯ ಓದಿದ್ರು ಕೂಡ ಮಕ್ಕಳು ಉದ್ಧಾರ ಆಗ್ತಾರೆ, ಎಂದೂ ಹಾಳಾಗೋದಿಲ್ಲ. ಅವರ ಜೀವನದ ಒಂದು ಶೈಲಿನೇ ಚೇಂಜ್ ಆಗ್ತದೆ. ಆಗ ಅವರು ಕಳಿಸ್ಕೊಡ್ತಾರೆ, ಬರ್ತಾರೆ, ಅಕ್ಷೋಭತೀರ್ಥ ಮುಗ್ದುಕೊಂಡು ಓದ್ತಾರೆ. ಓದಿದ್ದನ್ನು ತಾವೇ ಹೇಳ್ಕೊತಾರೆ, ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತ ಶ್ಯಮೇ ವಚೋಭಿರಮೃತ ಪ್ರಾಯೈಹಿ ಪ್ರಿಯಂತಾಂ ಸತತಂ ಬುಧಾಹ. ಎಷ್ಟು ವಿನಯ ಅವ್ರದ್ದು. ನನ್ನ ಮಾತಲ್ಲ, ಎಲ್ಲ ಅಕ್ಷೋಭತೀರ್ಥರ ಮಾತುಗಳಿವು, ಬರೆದಿದ್ದೇನೆ ಅಷ್ಟೇನೆ. ಇದನ್ನು ಓದಿ ಸ್ವಾಮಿ, ಅಮೃತ ಪ್ರಾಯ ಇದು, ಅಹಂಕಾರ ಇಲ್ಲ. ನನ್ನ ಮಾತಾದ್ರೆ ಅಹಂಕಾರ, ನನ್ನ ಗುರುಗಳ ಮಾತು ಅಮೃತ ಅದು ಅಂತ ಹೇಳಿ ಎಲ್ಲ ಕೇಳಿ ಆನಂದ ಪಡಿ ಅಂತ ಹೇಳ್ತಾ ತಮ್ಮ ಗ್ರಂಥಗಳನ್ನು ಬರೀತಾರೆ. ಎಂಥ ಮಹಾನುಭಾವರು ಜಯತೀರ್ಥರು ಅಂದರೆ, ಸಾಮಾನ್ಯ 4 ಓದ್ದವರಿಗೆ ಭಾರಿ ಅಹಂಕಾರ ಬಂದುಬಿಡುತ್ತೆ, ಸುಧಾ ಓದ್ದವರಿಗೆ ಅಹಂಕಾರ ಬರುತ್ತೆ, ಸುಧಾ ಬರೆದವರಿಗೆ ಅಹಂಕಾರ ಇಲ್ಲ. ಇದು ಬಹಳ ಆಶ್ಚರ್ಯ. ಸುಧಾ ಓದ್ದವ್ರಿಗೆ ಉಚ್ಚಾಪಟ್ಟಿ ಅಹಂಕಾರ ಬಂದಿರುತ್ತೆ, ಎಲ್ರಿಗೂ ಅಲ್ಲ ಕೆಲವರಿಗೆ. ಆದರೆ ಸುಧಾ ಬರೆದವ್ರ ವಿನಯ ಬಹುಶಃ ಸುಧಾ ಓದಿದವರು ಎಂದೂ ತೋರಿಸಕ್ಕೆ ಸಾಧ್ಯ ಇಲ್ಲ ಅಂತ ವಿನಯ ತೋರಿಸ್ತಾರೆ. ನನಗೇನೂ ಬರೋದಿಲ್ಲ ಅಂತ ಯಾರು ಹೇಳ್ತಾರೆ? ಯೋಚನೆ ಮಾಡಿ, ಏನೂ ಬರೋದಿಲ್ಲ ಅಂತ ಹೇಳೋದು ಎಲ್ಲ, ನನಗೇನೇನೂ ಬರೋದಿಲ್ಲ, ಆದರೆ ಗುರುಗಳ ಅನುಗ್ರಹ ನನ್ನ ಮೇಲೆ ಭಾರಿ ಇದೆ ಅಂತ ಹೇಳ್ತಾ ನಮ್ಮ ಜೀವನಕ್ಕೆ ಹೊಸ ಮುಖವನ್ನು ತೋರಿಸ್ತಾರೆ ಜಯತೀರ್ಥರು. ಅವರು ಗ್ರಂಥ ಓದ್ದವರು ಕಲಿಬೇಕಾದ ಮೊದಲ ಒಂದು ತತ್ವ ಅಂದರೆ ಅಪಾರವಾದ ವಿನಯ. ಮಧ್ಯವಿದ್ಯಲ್ಲಿ ಹೇಳ್ತಾರೆ, ಎಲ್ಲ ಗುಣಗಳು ಇರಬಹುದು, ವಿನಯ ಒಂದಿಲ್ಲ ಅವನು ಹಾಳಾಗಿ ಹೋಗ್ತಾನೆ. ವಿನಯ ಒಂದಿದೆ ಬದುಕಿ ಹೋಗ್ತಾನೆ. ವಿನಯೋ ಹಿ ಭೂಷಯತಿ ಸರ್ವರಸಮ್ಮತ ಸುಮಧ್ವ ವಿಜಯ. ಅದಕ್ಕೆ ದೊಡ್ಡ ಸಾಕ್ಷಿ ನಿದರ್ಶನ ಅಂದರೆ ಜಯತೀರ್ಥರು. ವಿದ್ವತ್ತಿನ ಮಹಾಮೇರು ಪರ್ವತ ಅಂದರೆ ಜಯತೀರ್ಥರು. ಅಂಥ ಮಹಾನುಭಾವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ, ಗೊತ್ತಿದೆ ಅನ್ನೋನು ದಡ್ಡ, ಗೊತ್ತಿಲ್ಲ ಅನ್ನೋನು ಜ್ಞಾನಿ, ಗೊತ್ತಿಲ್ಲ ಆದರೂ ಗೊತ್ತಿದೆ ಅಂತ ತಿಳ್ಕೊಂಡವ್ರು ಮೂರ್ಖ ಅಂತ ಅರ್ಥ. ಗೊತ್ತಿಲ್ಲ ಆದರೂ ಗೊತ್ತಿದೆ ತಪ್ಪು ತಿಳ್ಕೊಬಿಟ್ಟಿದ್ದಾನೆ ಅವನು ಮಹಾಮೂರ್ಖ. ಜಯತೀರ್ಥರ ದೊಡ್ಡ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿ ಏನಾಗುತ್ತೆ ಅಂತ ಪ್ರಶ್ನೆ. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ. ವಿಜಯದಾಸ ಸುಳಾದಿ, ಅದು ಜಯರಾಯ ಸುಳಾದಿ ಅಂತ ಬರೆದಿದ್ದಾರೆ. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ. ಭೀಮ ಭವಾಂಬುದಿ ಬತ್ತಿ ಹೋಗುವುದು, ಭುವಿಯೊಳಗೆ ಮುಕ್ತಿಯೋಗ್ಯ ನೆನೆಸುವನು. ಜಯತೀರ್ಥರ ಮಾತು ಕೇಳಿ, ಭೀಮ ಭವಾಂಬುದಿ ಬತ್ತಿ ಹೋಗುವುದು, ಸಂಸಾರ ಭಯಂಕರ ಸಮುದ್ರ, ಸಂಸಾರ ಅಕ್ಷಯ ಸಾಗರೆ, ಅದೆಲ್ಲ ಬತ್ತೋಗಿಬಿಡುತ್ತೆ. ಅಷ್ಟೇ ಅಲ್ಲ, ಭುವಿಯೊಳಗೆ ಮುಕ್ತಿಯೋಗ್ಯ ನೆನೆಸುವನು. ಜಯತೀರ್ಥರ ಅನುಗ್ರಹ ಸಂಪಾದನೆ ಮಾಡಿದ್ರೆ ಮುಕ್ತಿಯೋಗ್ಯ ಅಂತ ಕನ್ಫರ್ಮ್ ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತೆಲ್ಲ ನಮಗೆ ಭಾರಿ ಗೊಂದಲ, ನಮ್ಮ ಮುಕ್ತಿಯೋಗ್ಯರು ಹೌದೋ ಅಲ್ಲೋ ಅಂತ ಯೋಚನೆ. ನಮಗೆ ತೀರ್ಮಾನ ಮಾಡೋದಕ್ಕೊಂದು ಅವಕಾಶ ಇದೆ. ಜಯತೀರ್ಥರಿಗೆ ಅಂತ ಓದಿದ್ದೀರಿ, ನಿಮಗೆ ಅರ್ಥವಾಗಿದೆ, ಕನ್ವಿಕ್ಷನ್ ಬಂದಿದೆ ಅಂದರೆ ನಮ್ಮ ಮುಕ್ತಿಯೋಗಿ ಇರೋದು ಗ್ಯಾರಂಟಿ ಅಂತ ಅರ್ಥ. ನಮಗೆ ಮುಕ್ತಿಯೋಗಿ ಅಲ್ಲ ಅಂತಲೇ ಗ್ಯಾರಂಟಿ. ಯಾಕೆ ಇಲ್ಲ ಅಂತಲೇ ಓ ಗ್ರಂಥ ಇರೋದೇ ಗೊತ್ತಿಲ್ಲಲ್ಲ ಮಹಾನುಭಾವರಿಗೆ, ಎಷ್ಟು ಭಜಿತಿ ಆಗುತ್ತವೆ. ಆ ರೀತಿ ಆಗಬಾರ್ದು. ಮುಕ್ತಿಯೋಗ್ಯ ಅನಿಸ್ಕೋಬೇಕಾದ್ರೆ ಜಯತೀರ್ಥರ್ಕತೆಗಳನ್ನು ಓದಲೇಬೇಕು ಅನ್ನೋ ಸಂದೇಶವನ್ನು ವಿಜಯದಾಸರಂಥ ಮಹಾನುಭಾವರು ಕೊಟ್ಟಿದ್ದಾರೆ. ಆದ್ದರಿಂದ ದಾಸ ಸಾಹಿತ್ಯ ಓದೋರು ಸುಧಾ ಓದಬೇಕು, ವ್ಯಾಸ ಸಾಹಿತ್ಯ ಓದೋರು ಸುಧಾ ಓದಬೇಕು. ಸುಧಾ ಓದಿ ಪದ ಓದು ಅಂತ ಅದಕ್ಕೆ ಮಾತು ಬಂದಿರೋದು. ಅವರ ಸ್ಮರಣೆ ಜನ್ಮದ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ, ಬರೀ ಪದಧೂಳಿ ಪದಧೂಳಿ ನಮಗೆ ಟಚ್ ಆಯಿತು ಅಂದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ವಿಜಯದಾಸರು ಕೊಂಡಾಡ್ತಾರೆ ಅಂತ ಮಹಾನುಭಾವರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತವರ ಸ್ಮರಣೆ ಸದಾಕಾರ ಮಾಡಬೇಕು. ವರ್ಷಕ್ಕೊಮ್ಮೆ ಅಲ್ಲ, ವರ್ಷಕ್ಕೊಮ್ಮೆ ಸಾಯಂಕಾಲ ಊಟ ಆದಮೇಲೆ ಬಿಡುವಾದಾಗಲ್ಲ, ಅದು ಎಲ್ಲ ಕಾಲಕ್ಕೂ ಜಯತೀರ್ಥ ಸ್ಮರಣೆ ಮಾಡಬೇಕು. ಅದಕ್ಕೊಂದು ನಾಂದಿ ಆಗೋ ಹಾಗೆ ಗೊತ್ತು ಹೇಳಿದರು ಆರಂಭದಲ್ಲಿ ಬದ್ರಿನಾಥಾಚಾರ್ಯರು. ವಿದ್ಯಾಪೀಠ ಶುರುವಾದಂಥ ದೊಡ್ಡ ಒಂದು ಪರ್ವ ಪುಣ್ಯ ದಿವಸ ಇದು. ಒಂದು ನಮಗೆ ಜಯತೀರ್ಥ ಸ್ಮರಣೆ ಮಾಡಿದ ಏನಾಗುತ್ತೆ ಅಂದರೆ ಅವರ ಪುಣ್ಯ ದಿವಸ ಶುರು ಮಾಡಿದ್ದಕ್ಕೆ ವಿದ್ಯಾಪೀಠ ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಅಂದಮೇಲೆ ಜಯತೀರ್ಥ ಸ್ಮರಣೆ ಮಾಡಿದವರೆಲ್ಲ ಬೆಳೀತಾರೆ ಅಂತ ಅರ್ಥ. ಜಯತೀರ್ಥ ಸ್ಮರಣೆ ಮಾಡಿದರೆ ಸುಧಾ ಗ್ರಂಥ ಓದಿದ್ರೆ ಬೆಳೀತಾರೆ. ಅದಕ್ಕೆ ವಾದಿರಾಸ ಅವಳು ಬರೆದ್ರು, ಆದ್ಯಂತಯೋ ಶ್ರೀಕಾರಯುಕ್ತತ್ವ ಶ್ರೀಕರೋಯಂ ಗ್ರಂಥ ತತ್ರ ವಯಮೇವ ಸಾಕ್ಷಿಣ. ಇವತ್ತು ಇನ್ನೊಂದು ಮಾತು ಹೇಳು, ವಿದ್ಯಾಪೀಠವೇ ಸಾಕ್ಷಿ. ಹೇಗೆ ಬರೀ ಬೆಳೀತಾರೆ ಅಂತ ಹೇಳೋದಕ್ಕೆ ವಿದ್ಯಾಪೀಠವೇ ಸಾಕ್ಷಿ ಅಂತ ನಾವು ಹೇಳಬಹುದು. ಅದನ್ನು ಅರ್ಥ ಮಾಡಿಕೊಂಡು ಇನ್ನು ನಾವು ಅದ್ರ ಬಗ್ಗೆ ತೀವ್ರವಾದ ರೀತಿಯಲ್ಲಿ ಶ್ರದ್ಧೆಯಿಂದ ಮುಂದುವರಿಯುವ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ, ಬೇರೆ ಕಡೆ ಪ್ರವಚನ ಇದೆ ಅದರಿಂದ ಪೂರ್ಣ ಪ್ರವಚನ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಈ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ.